ಆಯ್ತಾರೆ.
ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಾವು ಅನೇಕ ಪಾಠಗಳನ್ನ ನಾವು ಧ್ಯಾನಿಸ್ತಾ ಬಂದ್ರಿ. ಸೊ ಇವತ್ತು ನಾವು ಏನಪ್ಪಾ ಮಾಡೋಣಂದ್ರೆ, ನಮ್ಮ ಯೋರ್ಧನ್ ನದಿ ಬಗ್ಗೆ ಸತ್ಯವೇದ ಏನು ಹೇಳ್ತಾರೆ ಅಂತ ನಾವೇನು ಮಾಡೋಣ ನೋಡೋಣ. ಅದರ ಏನಕ್ಕಪ್ಪ ಯೋರ್ಧನ್ ನದಿ ಓದ್ಬೇಕು ನಾವು, ಏನಾದ್ರು ಸ್ಪೆಷಾಲಿಟಿ ಏನಿದೆ ಅಂತ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಯೋರ್ಧನ್ ನದಿಯಲ್ಲಿ ತುಂಬ ಮುಖ್ಯವಾಗಿರೋಂಥ ಕೆಲಸಗಳಾಯಿತು. ಯಾವುದಪ್ಪ ಅಂತ ಕೇಳಿದ್ರೆ, ಯೇಸುಕ್ರಿಸ್ತ ಬ್ಯಾಪ್ಟಿಸಮ್ ತೊಗೊಂಡಿದ್ದು, ಅದರ ನಾಮಾನ 7 ಸತಿ ಮುಳುಗಿದ್ದು, ಅದರ
ಸರ್
ಎಲಿಯ ಮತ್ತು
ಯೋರ್ಧನ್
ಎಲಿಷಾ ಆ ನೀರನ್ನ ಹೊಡೆದಿದ್ದು, ಅದರ ವಿಭಾಗಿಸಿದ್ದು, ಯಾಜಕರು ಆ ಮಂಜುಷ ಪೆಟ್ಟಿ ಎತ್ಕೊಂಡು ಯೋರ್ಧನ್ ನದಿಗೆ ಹೋದಾಗ 2 ಭಾಗ ಆಗಿದ್ದು, ಇದೆಲ್ಲ ಬಂದ್ಬಿಟ್ಟಿಲ್ಲಪ್ಪ ಅಂದರೆ ಯೋರ್ಧನ್ ನದಿಯಲ್ಲಿ ಆಗಿರೋದು ಅಲ್ಲರ. ಸರಿ, ಹಂಗಾರೆ ಯೋರ್ಧನ್ ನದಿಯಲ್ಲಿ ನಮ್ಗೇನು ಪಾಠ ಐತೆ, ಏನಾರ ಐತಾ ಅಂತಂದರೆ, ಎಸ್ ಅಲ್ಲರ. ಯಾಕಪ್ಪ ಅಂದರೆ, ಈ ಯೋರ್ಧನ್ ಅಂತ ಪದ ಏನು ಬರ್ತದೋ, ಈ ಯೋರ್ಧನ್ ಅಂತ ಪದಕ್ಕೆ ಅರ್ಥ ಏನಪ್ಪ ಅಂದರೆ, ಎಂದ್ರೆ ಡಿಸೆಂಡರ್, ಇಳಿಜಾರು ಅಂತ ಏನ್ರಿ ಅರ್ಥ. ಏನಕ್ಕೆ ಡಿಸೆಂಡರ್ ಅಂತ ಕರೀತಾರೆ ಅಂತಂದರೆ, ಈ ಒಂದು ರಿವರ್ ಜೋರ್ಡನ್ ಏನ್ರಿ ಅತಿ ಉನ್ನತವಾಗಿ ಎತ್ತರವಾಗಿರೋಂಥ ಸ್ಥಳದಲ್ಲಿ ಏನ್ರಿ ಮಾಡೋದು, ಅದೇನು ಮಾಡ್ತಾರೆ ನೀರು ಅಲ್ಲಿಂದ ಉತ್ಪತ್ತಿ ಆಗೋದಿಲ್ಲಪ್ಪ ಅಂದರೆ ಮೌಂಟ್ ಹರ್ಮೋನ್ನಲ್ಲಿ. ಈ ಮೌಂಟ್ ಹರ್ಮೋನ್ನಲ್ಲಿ ನದಿ ಉತ್ಪತ್ತಿ ಆಗ್ತದೆ. ಇದು ಅಲ್ಲಿಂದ 9,200 ಅಡಿ ನೆಲಮಟ್ಟ ಸಮುದ್ರ ಮಟ್ಟಕ್ಕಿಂತ ಮೇಲೆ ಇಂದ ಉತ್ಪತ್ತಿಯಾಗಿ 1,300 ಅಡಿ ಏನ್ರಿ ಸಮುದ್ರದ ಕೆಳಮಟ್ಟದಲ್ಲಿ ಏನಾಗ್ತಾರೆ ಹರಿತಾ ಬರೋಂಥ ಜಗತ್ತಲ್ಲೇ ಒಂದೇ ನದಿ ಯಾವುದಪ್ಪ ಅಂದರೆ ಯೋರ್ಧನ್ ನದಿ. ಹೈಯೆಸ್ಟ್ ಲೆವೆಲ್, ಹೈಯೆಸ್ಟ್ ಪೀಕಿಂದ ಲೋವೆಸ್ಟ್ ಪಾಯಿಂಟ್ ಆನ್ ಅರ್ತ್ಗೆ ಜಸ್ಟ್ 100 ಮೈಲ್ಸ್ ಡಿಸ್ಟೆನ್ಸಲ್ಲಿ ಅತಿ ವೇಗವಾಗಿ ಹರ್ಕೊಂಬರೋಂಥ ಒಂದೇ ಒಂದು ನದಿ ಯಾವುದಪ್ಪ ಅಂದರೆ ಯೋರ್ಧನ್ ನದಿ ಅಲ್ವರ. ಸರಿ, ಅದಕ್ಕೆ ನೀರು ಫಸ್ಟ್ ಎಲ್ಲಿ ಉತ್ಪತ್ತಿ ಆಗ್ತಾರೆ ಅಂದರೆ ಮೌಂಟ್ ಹರ್ಮೋನ್, ಹರ್ಮೋನ್ ಪರ್ವತದಲ್ಲಿ ಆ ಶಿಖರದ ಮೇಲೆ ನೀರು ಏನಾಗೋದಿದು
ಅರ್ಮೋನ್
ಉತ್ಪತ್ತಿ
ಅಂತ,
ಆಗ್ತದೆ.
ಅರ್ಮೋನ್ ಕನ್ನಡದಾಗ ಅರ್ಮೋನ್ ಅಂತಾರಲ್ಲ ಸರ್.
ಹೌದು ಸರ್, ಕರೆಕ್ಟ್, ಹರ್ಮೋನ್. ಓಕೆನಾ, ಸರಿ. ನೋಡ್ಬೇಕಾದ್ರೆ ಅಲ್ಲಿ ಹಿಮ, ಹಿಮ ತುಂಬ ಇದೆ ರೀ. ಹಿಮ ಎಲ್ಲ ಬಿದ್ದು ಬಿದ್ದು ಕರಗಿ ಅದೇನಾಗೋದು, 4 ಶಾಖೆಗಳ ಮುಖಾಂತರ ಅಲ್ಲಿನಾಗ್ತದೆ ನೀರು ಉತ್ಪತ್ತಿ ಆಗ್ತದೆ ಅಲ್ವರ. ಅದಾಗಿದ ನಂತರ 2ನೇ ಸ್ಥಳಕ್ಕೆ ನೀರು ಬರೋದು ಎಲ್ಲಪ್ಪ ಅಂತ ನೋಡ್ದೆ ಅಂತಂದರೆ, ಏನ್ರಿ ಲೇಕ್ ಹುಲ್ಲಾ ಅಂತ ಸ್ಥಳಕ್ಕೆ ಫಸ್ಟ್ ಏನಾಗ್ತಾರೆ ಬಂದು ಆ ಬೆಟ್ಟಿನ ಹರ್ಕೊಂಬಂದು ಲೇಕ್ ಹುಲ್ಲಾ ಅಂತ ಸ್ಥಳಕ್ಕೆ ಬರ್ತಾರೆ. ಆ ಲೇಕ್ ಹುಲ್ಲಾ ಎಲ್ಲಪ್ಪ ಇದ್ರೆ ಸಮುದ್ರ ಮಟ್ಟಕ್ಕೆ ಏನಾಗಿದೆ ಇರೋಂಥ ಸ್ಥಳ ಅಂತಾರೆ. ಆ ಲೇಕ್ ಹುಲ್ಲಾ ಅಂತ ಸ್ಥಳಕ್ಕೆ ಬಂದರೆ ನೀರು ಎಷ್ಟು ಪ್ಯೂರ್ ಆಗಿದೆ ಅಂತಂದರೆ ಟ್ರಾನ್ಸ್ಪರೆಂಟ್ ಆಗಿದೆ ಅಂತೀರಿ. ಆಮೇಲೆ ಅಷ್ಟು ನೀಟಾಗಿ, ಅಷ್ಟು ಕ್ಲೀನಾಗಿ, ಅಷ್ಟು ಏನಾಗಿದೆ ಅಂತೆ, ತುಂಬ ಚೆನ್ನಾಗಿದೆ, ಒಳ್ಳೆ ಸೈಟ್ ಸ್ಪಿಂಗ್ ಸ್ಪಾಟು. ಏನ್ರಿ ಅಲ್ಲಿ ಹೋಗ್ಬಿಟ್ಟ ಅಂತಂದರೆ ಆ ನೀರು ಹಂಗೆ ಕುಳಿ ಬರುತ್ತೆ, ಅಷ್ಟು ಕ್ಲಿಯರ್ ಆಗಿನಂತೆ ನೀರಿದೆ ಅಂತೆ ಅಲ್ಲರ. ಸರಿ, ಈ ಲೇಕ್ ಉಲ್ಲಾ ಇಂದ ನೆಕ್ಸ್ಟ್ ನೀರು ಹಂಗೆ ಹರ್ಕೊಂಡು ನೆಕ್ಸ್ಟ್ ಎಲ್ಲಿಗಪ್ಪ ಬರ್ತಾರೆ ಅಂದರೆ ಗಲೀಲಿ ಸಮುದ್ರಕ್ಕೆ ಏನಾಗ್ತಾರೆ ಬಂದು ಸೇರ್ತಾರೆ. ಈ ಗಲೀಲಿ ಸಮುದ್ರಕ್ಕೆ ಬಂದು ಸೇರಬೇಕಾದ್ರೆ ಈ ನೀರು ಹೇಗಪ್ಪ ಬರ್ತಾರೆ ಅಂತಂದರೆ ಕಲ್ಮಶ ಆಗ್ಬಿಡ್ತದೆ. ಆ ಲೇಕ್ ಉಲ್ಲಾಲಿ ಶುದ್ಧವಾಗಿರೋಂಥ ನೀರು ಶುದ್ಧವಾಗಿರಲ್ಲ ರೀ, ಕಲ್ಮಶ ಆಗ್ಬಿಡ್ತಾರೆ. ಕಲ್ಮಶ ಆಗಿ ಗಲೀಲಿಯ ಸಮುದ್ರಕ್ಕೆ ಏನಾಗ್ತಾರೆ ಬಂದಿದ್ದು ಅದು ಬಂದು ಏನಾಗ್ತಾರೆ ಸೇರ್ತಾರೆ. ಗಲೀಲಿ ಸಮುದ್ರದಲ್ಲಿ ಏನಾಯ್ತು, ಯೇಸು ಕ್ರಿಸ್ತ ಅಪೊಸ್ತಲನ ಪೇತ್ರ ಮತ್ತು ಯೋಹಾನನ ಆಯ್ಕೆ ಮಾಡಿದಿಲ್ಲರಿ ಗಲೀಲಿ ಸಮುದ್ರದಲ್ಲೇ ಅಲ್ರ. ಒಂದ್ಸತಿ ಸಮುದ್ರದಲ್ಲಿ ಅಲ್ಲೊಲ್ಲೋ ಕಲ್ಲಲ್ಲಿ ಆಗ್ಬಿಡ್ತಾರೆ, ಎಲ್ಲ ಶಿಷ್ಯನ ಗಾಬರಿ ಪಟ್ಕೊಂಡ್ಬಿಡ್ತಾರೆ. ಯೇಸು ಕ್ರಿಸ್ತ ಮಾತ್ರ ಇವರು ಆರಾಮ ರೆಸ್ಟ್ ಅಂತಾರೆ. ಇವ್ರು ಟೆನ್ಷನ್ ಆಗ್ತಾರೆ, ಏನು ಸ್ವಾಮಿ ನಿಮ್ಗೇನು ಅಷ್ಟು ಸ್ವಲ್ಪ ಗೊತ್ತಾಗಲ್ವಾ, ನಾವೆಲ್ಲ ನಾಶ ಆಗ್ತಾ ಇದ್ದೀರಿ ಅಂತ. ಯೇಸು ಕ್ರಿಸ್ತ ಹೇಳ್ತಾರೆ, ಎಲ್ಲಿ ನಿಮ್ಮ ನಂಬಿಕೆ ಅಂತ ಮಾಡ್ತಾರೆ. ಸಮುದ್ರನ ಏನ್ರಿ ಸಮಾಧಾನ ಮಾಡಿಸಿದಲ್ಲಿ ಈ ಸಮುದ್ರದ ಗಲೀಲಿಯ ಸಮುದ್ರದಲ್ಲೇ ಅಲ್ಲರ. ಪೇತ್ರ ಏನು ಹೇಳ್ತಾರೆ, ಹಾಂ ಸ್ವಾಮಿ ನೀವು ನಡ್ಕೊಂಬರ್ತಾ ಇದ್ದೀರಿ ಅಂದರೆ ನೀವೇ ಅಂತ ನಮ್ಗೇನು ಪ್ರೂಫು, ನನ್ನ ನಡಿಕೇಳ್ರಿ ಅಂತ ಹೇಳ್ತಾರೆ. ಬಾ ಅಂತ ಹೇಳ್ತಾರೆ. ಪೇತ್ರ ಸಮುದ್ರದಿಂದ ದೂರ ಹೋಗ್ತಾರೆ, ಆಮೇಲೆ ಏನಾಗ್ಬಿಡ್ತಾರೆ, ಅಂದರೆ ನಡೀತಾ ಇದ್ದೀನಿ ಅಂತ ಡೌಟ್ ಪಡಿತ ತಕ್ಷಣ ಟಕ್ ಅಂತ ಮುಳುಗೋಗ್ಬಿಡ್ತಾರೆ. ಇದೆಲ್ಲ ಆಗಿದ್ದು ಗಲೀಲಿಯ ಸಮುದ್ರದಲ್ಲೇ ಅಲ್ರ. ಈ ಸಮುದ್ರ ಅಲ್ಲಿ ಏನಾಗ್ತದೆ ಅಂದರೆ, ಈ ಗಲೀಜಾಗಿ ಬಂದಿರೋಂಥ ನೀರು ಏನ್ರಿ ಅಲ್ಲಿಗೆ ಫುಲ್ ಎಷ್ಟು ಗಲೀಜಾಗ್ತಾರೋ ಅಲ್ಲಿ ಬಂದಿದ ತಕ್ಷಣ ನೀರು ಸೆಟ್ಲ್ ಆಗ್ತದೆ. ಸೆಟಲ್ ಆಗ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ನೀರು ಹರಿತಾರೆ, ಆದರೆ ಅಷ್ಟು ಪ್ಯೂರ್ ಆಗಲ್ಲ. ಏನ್ರಿ ಹಾಂ, ಏನಾಗ್ತದೆ, ಸ್ವಲ್ಪ ಸ್ವಲ್ಪ ಕಲ್ಮಶಗಳು ಶುದ್ಧ ಆಗ್ಬಿಟ್ಟು, ಸ್ವಲ್ಪ ಶುದ್ಧ ಆಗ್ತದೆ ಅಷ್ಟೇ, ಏನ್ರಿ ಸ್ಫೂರ್ತಿ ಅಲ್ಲ, ಸ್ವಲ್ಪ ಶುದ್ಧ ಆಗ್ಬಿಟ್ಟು ಮುಂದಕ್ಕೆ ಅದೇ ಕಲ್ಮಶವಾಗಿರೋಂಥ ನೀರು ಮುಂದಕ್ಕೆ ಹರಿಕೆ ಶುರು ಆಗ್ತದೆ. ಈ ಮುಂದಕ್ಕೆ ಹೆಂಗಪ್ಪ ಹೋಗ್ತಾರೆ ನೀರು ಅಂತಂದರೆ, ನೇರವಾಗಿ ಹೋಗಲ್ಲ ರೀ, ವಕ್ರ ವಕ್ರವಾಗೆ. ಇಲ್ಲಿ ನೋಡ್ತೀರಿ ಗೊತ್ತಾ, ಇದೇ ಥರ ಇರೋದು. ನೀವು ನೋಡಿದ್ರೆ ಆಶ್ಚರ್ಯ ಆಗ್ಬಿಡ್ತೀರಾ, ಯಾರೋ ಇಸ್ರೇಲ್ಗೆ ಹೋದ್ರೆ ನೀವು ನೋಡಿರ್ಬೋದು. ಏನ್ರಿ ಈ ನೋಡಿ, ಇದು ರಿಯಲ್ ಫೋಟೋ ಯೋರ್ಧನ್ ನದಿ, ಇದು ಹಿಂಗೆ ಇರೋದ್ರಿ ಯೋರ್ಧನ್ ನದಿ, ಹಿಂಗೆ ವಕ್ರ 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 ವಕ್ರವಾಗಿ ಏನು ಮಾಡ್ತಾರೆ ನದಿ ಹೋಗ್ಬಿಟ್ಟು ಕೊನೆಗೆ ಎಲ್ಗಪ್ಪ ಹೋಯ್ತದೆ ಅಂತಂದರೆ, ಏನ್ರಿ ಆ ಲವಣ ಸಮುದ್ರ ಅಂದರೆ ಏನ್ರಿ ಡೆಡ್ ಸೀಗೆ ಏನಾಗ್ತಾರೆ ಹೋಗ್ಬಿಟ್ಟು ಅದು ಸೇರ್ತದೆ ಅಲ್ರ. ಈ ಡೆಡ್ ಸಿ ಏನಪ್ಪಾ ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಡೆಡ್ ಸಿ ಇಸ್ ದ ಲೋವೆಸ್ಟ್ ಪಾಯಿಂಟ್ ಆನ್ ದ ಅರ್ತ್. ಇಡೀ ಭೂಮಿಯಲ್ಲೇ ಸಮುದ್ರ ಮಟ್ಟಕ್ಕಿಂತ ತುಂಬ ಅತಿ ಕೆಳಗಡೆ ಇರೋಂಥ ಸ್ಥಳ ಅಂದರೆ ಲವಣ ಸಮುದ್ರ, ಡೆಡ್ ಸಿ, 1,312 ಫೀಟ್ ಬಿಲೋ ಸಿ ಲೆವೆಲ್. ಇಲ್ಲಿ ಹೋಗಿ ಏನಾಗ್ತಾರೆ, ಸೇರ್ತಾರೆ. ಸರಿ, ಈ ಲವಣ ಸಮುದ್ರ ಏನಪ್ಪ ಸ್ಪೆಷಾಲಿಟಿ ಅಂತಂದರೆ, ದಿನ ಏನ್ರಿ 6 ಮಿಲಿಯನ್ ಟನ್ ನೀರು ಏನಾಗ್ತಾರಂತೆ ಬರ್ತಾರಂತೆ. ಆದರೆ ಲವಣ ಸಮುದ್ರ ಇವತ್ತು ಒಂದಿನ ಕೂಡ ಓವರ್ಫ್ಲೋ ಆಗಿದ್ದಿಲ್ಲ. ಈ ಲವಣ ಸಮುದ್ರದಿಂದ ಮುಂದಕ್ಕೆ ನೀರು ಹೋಗೋದಕ್ಕೆ ಜಾಗನೇ ಇಲ್ಲ ರೀ. ದಟ್ ಈಸ್ ದ ಲಾಸ್ಟ್ ಪಾಯಿಂಟ್, ಅಲ್ಲೇ ಎಂಡ್ ಆಗ್ತಾರೆ, ಮುಂದಕ್ಕೆ ನೀರು ಹರ್ಕೊಂಡು ಹೋಗಲ್ಲ. ಆಮೇಲೆ ಎಷ್ಟು ನೀರು ಬರ್ತಾ ಇದ್ರು ಇದುವರೆಗೂ ಲವಣ ಸಮುದ್ರ ಡೆಡ್ ಸಿ ತುಂಬ ತುಳುಕಿ ಏನ್ರಿ ಯಾವಾಗ ಓವರ್ಫ್ಲೋ ಆಗಿ ಫ್ಲಡ್ ಆಗಿದ್ದ ನ್ಯೂಸೇ ಇಲ್ಲ ರೀ. ಆಮೇಲೆ ಇದರಲ್ಲಿ ಎಷ್ಟು ಉಪ್ಪಿನ ಅಂಶ ಇದೆ ಅಂತಂದರೆ ಏನ್ರಿ ಬೇರೆ ಎಲ್ಲ ಇದಕ್ಕೆ ಕಂಪೇರ್ ಮಾಡ್ದ ಅಂತಂದರೆ ಇದರಲ್ಲಿರೋಂಥ ಸಾಲ್ಟ್ ಕಂಟೆಂಟು 5ರಷ್ಟು ಜಾಸ್ತಿ ಇದೆ ಅಲ್ವರ. ಆಮೇಲೆ ಏನಪ್ಪ ಈ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬಾಯನ್ಸಿ ಆಫ್ ವಾಟರ್ ಇಸ್ ವೆರಿ ಲೆಸ್. ಅದೇ ನೋಡ್ಬೇಕ್ರೆ ಮನುಷ್ಯ ಇದರಲ್ಲಿ ತೇಲ್ಬೋದ್ರಿ. ಏನ್ರಿ ಮನುಷ್ಯ ಏನಂದ್ರೆ ಲವಣ ಸಮುದ್ರ ಡೆಡ್ ಸಿಗೆ ಹೋಗ್ಬಿಟ್ರೆ ಮುಳುಗದೇ ಇಲ್ಲ. ಏನ್ರಿ ಆರಾಮ್ ತೇಳ್ಕೊಂಡು ಹೋಗ್ಬೋದು ಅವನು. ಯಾರು ಹೋಗಿದ್ರ ಡೆಡ್ ಸಿಗೆ? ಇಸ್ರೇಲ್ಗೆ ಯಾರು ಹೋಗಿದ್ದೀರಾ? ಯಾರು ಹೋಗಿದ್ದಾರೆ ಇಲ್ದಿರೋರು?
ಇಲ್ಲ ಸರ್, ನೀವು ಒಂದ್ಸಲ ಕರ್ಕೊಂಡು ಹೋಗ್ರಿ ಎಲ್ಲರನ್ನ.
ಆಯ್ತು, ಕರ್ಕೊಂಡು ಹೋಗೋಣ ಬನ್ನಿ ಇಷ್ಟೇ. ಅದಕ್ಕೇನಂತೆ ಫಸ್ಟ್ ಪರ್ಲೋಕಕ್ಕೆ ಹೋಗಕ್ಕೆ ಪ್ಲಾನ್ ಮಾಡೋಣ, ಆಮೇಲೆ ನೆಕ್ಸ್ಟ್ ಖಂಡಿತವಾಗಿ ಹೋಗೋಣ ಡೆಡ್ ಸಿಗೆ. ನನಗೂ ತುಂಬ
ಆಯ್ತು
ಆಸೆ ಇದೆ, ದೇವ್ರ ಸಿತಾರೆ ನೋಡೋಣ. ಅದರ ಹೋಗೋಣ ಒಂದ್ಸತಿ, ಎಲ್ಲರೂ ಟ್ರಿಪ್ ಹಾಕ್ಬಿಟ್ಟು ನೋಡಿ. ಅಲ್ಲಿ ಹೋದ್ರೆ ಮುಳುಗೋದಿಲ್ಲ ನೋಡಿ, ನೋಡಿ ನೋಡಿ ಅಲ್ಲಿ ಫೋಟೋ ನೋಡಿದ್ರೆ ರಿಯಲ್ ಫೋಟೋ. ನೀವು ಹಂಗೆ ಹೋದ್ರೆ ನೀವು ಹಂಗೆ ಕೂತ್ಕೊಂಡು ತೇಳ್ಕೊಂಡು ಇರ್ಬೋದು, ಅದರ ಮುಳುಗೋದೇ ಇಲ್ಲ. ಆಮೇಲೆ ಇಲ್ಲಿ ಉಪ್ಪಿನ ಅಂಶ ಎಷ್ಟಿದೆ ಅಂತಂದರೆ ಏನ್ರಿ ಮೀನು ಏನಾರ ಬಂದು ಸೇರ್ಬಿಟ್ರೆ ಲವಣ ಸಮುದ್ರಕ್ಕೆ ಏನಾಗ್ಬಿಡ್ತಾರೆ ಗೊತ್ತಾ? ಸತ್ತೋಗ್ಬಿಡ್ತಾರೆ, ಜೀವಂತವಾಗಿರಲ್ಲ ಮೀನು, ಯಾಕಂದ್ರೆ ಅಷ್ಟೊಂದು ಸಾಲ್ಟ್ ಕಂಟೆಂಟ್ ಇದೆ. ಸರಿಯಾಗಿ ಏನು ಸೂಚನೆ ಮಾಡ್ತಾರೆ ನೋಡಿ, ಶಾರ್ಟ್ ಡಿಸ್ಟೆನ್ಸ್ 100 ಮೈಲ್ಸಲ್ಲಿ ಇಷ್ಟು ವೇಗವಾಗಿ ಬಂದು ಇಲ್ಲಿ ಸೇರ್ಬಿಟ್ಟು ನೀರೆಲ್ಲ ಆಗ್ಬಿಡ್ತಾರೆ, ಮೀನೆಲ್ಲ ಸತ್ತೋಗ್ಬಿಡ್ತದೆ, ವಕ್ರ ವಕ್ರಾಗಿ ಬರ್ತಾರೆ. ಇದೇನು ನಮಗೆ ಪಾಠ ಅಲ್ವರಾ? ಕರ್ತನಲ್ಲಿ ಪ್ರೀತಿ ಅಂದ್ರೆ ಇದು ಮನುಷ್ಯನ ಮಾರ್ಗನ ಏನು ಮಾಡ್ತಾರೆ ಸೂಚನೆ ಮಾಡೋಂಥದ್ದಾಗಿದೆ ಅಲ್ವರಾ? ಏನ್ರಿ ಇಳಿಜಾರು ಅಲ್ವರಾ? ಮನುಷ್ಯ ದೇವ್ರದಾಗ ಪಾಪ ಮಾಡಿದಾಗ ಯಾವ ಥರ ಇಳಿಜಾರು ಜಾರಿ ಕ್ಲೀನಾಗಿ ಲವಣ ಸಮುದ್ರಕ್ಕೆ ಡೆಡ್ ಸಿ ಬಂದು ಸೇರಿಕೊಂಡು ಇದು ಮನುಷ್ಯನ ಮಾರ್ಗ ಏನು ಮಾಡ್ತಾರೆ ಸೂಚನೆ ಮಾಡೋದಾಗಿದೆ. ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಏನ್ರಿ ಮೌಂಟ್ ಹರ್ಮೋನ್ ಅಲ್ವರ ಆ ಸ್ಥಳದಲ್ಲಿ ಫಸ್ಟು ಏನಪ್ಪ ಆಗ್ತಾರೆ ಅಂತಂದರೆ ನೀರು ಉತ್ಪತ್ತಿ ಆಗೋದು. ಅಂದರೆ ಮೌಂಟ್ ಹರ್ಮೋನ್ ಅನ್ನೋ ಏನೋ ಪರ್ವತ ಬೈಬಲಲ್ಲಿ ಅರ್ಥ, ನಾ ಓದ ನೋಡ್ರಿ ಅಂತೀನಿ. ಎಲ್ಲಿ ಕೊಟ್ಟಿದೆ ಏನ್ರಿ? ಕೀರ್ತನೆ 133, ಎರಡು ಮತ್ತು ಮೂರನೇ ವಾಕ್ಯ ದಯವಿಟ್ಟು ಓದ್ರಿ. ಯಾರದ ಕೀರ್ತನೆ 133 ಎರಡು ಮತ್ತು ಮೂರನೇ ವಾಕ್ಯ ಓದ್ರಿ. ಹಾಂ,
ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ.
ಇದೇ ಅರ್ಬನ್ ಪರ್ವತ ಮೇಳಂತ ಮಂಜಿನ ತರ ಇದೆ. ಆಮೇಲೆ ನೆಕ್ಸ್ಟ್, ಹಾ
ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯಹೋವನು ಆಜ್ಞಾಪಿಸಿದ್ದನು.
ಅಲ್ಲಿ ಅರ್ಮೋನ್ ಪರ್ವತದಲ್ಲಿ ಏನ್ರಿ ಆಶೀರ್ವಾದವು ಜೀವವು, ಅಂಡರ್ಲೈನ್ ಮಾಡ್ಕೊಳ್ಳಿ. ಹಂಗಾರೆ ಈ ಅರ್ಮೋನ್ ಪರ್ವತನ ಆರೋನ್ ತಲೆ ಮೇಲೆ ಹಾಕಿರೋಂಥ ಅಭಿಷೇಕ ತೈಲಕ್ಕೆ ಏನಾಗಿದೆ, ಹೋಲಿಕೆ ಆಗಿದೆ. ಪವಿತ್ರಾತ್ಮ ದೇವರು ಮೊದಲು ಮೊದಲು ಆದಾಮ್ನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿಬಿಟ್ಟು ಏನಪ್ಪ ಮಾಡಿದ್ರು ಅವನಿಗೆ, ತನ್ನ ಜೀವ ಶ್ವಾಸ ಕೊಟ್ಟರು ಅಲ್ವರ. ಸೋಡ್ಬೇಕ್ರೆ ತನ್ನ ಸ್ವರೂಪದಲ್ಲಿ ಏನು ಮಾಡಿದ್ರು, ಮನುಷ್ಯನ ಸೃಷ್ಟಿ ಮಾಡಿದ್ರು, ಅವನಿಗೆ ಜೀವ ಕೊಟ್ಟರು, ಅಲ್ಲಿ ಜೀವ ಇತ್ತಂತೆ ಅಲ್ವರ. ಅದರಿಂದ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ ಏನ್ರಿ ಎಷ್ಟು ಶುದ್ಧವಾಗಿತ್ತು. ದೇವರು ತನ್ನ ರಾಜ್ಯವನ್ನು ಈಡೇನ್ ತೋಟದಲ್ಲಿ ಸ್ಥಾಪನೆ ಮಾಡ್ಬೇಕ್ರಿ, ಯಾವುದೇ ರೀತಿ ಕುಂದು ಕೊರತೆ ಕಲ್ಮಶಗಳು ಯಾವುದು ಇರಲ್ಲ ರೀ, ತುಂಬ ಶುದ್ಧವಾಗಿ ಏನಾಗಿತ್ತು ರೀ ಇರ್ತು ಅಂದ್ರೆ ದೇವರ ಒಂದು ಆಶೀರ್ವಾದ, ದೇವರ ಪವಿತ್ರಾತ್ಮನ ದಯೆ ಏನಾಗಿತ್ತಂತೆ ಅಲ್ಲಿ ಅಲ್ಲಿ ಇತ್ತಂತೆ ಅಲ್ವರ. ಆದಾಮ್ಗೆ ಏನು ಮಾಡಿದ್ರು, ಈಡೇನ್ ತೋಟನೇ ರಾಜ್ಯವಾಗಿ ಏನು ಮಾಡಿದ್ರು ಕೊಟ್ಟಿದ್ರು ಅಲ್ವರ. ಹೆಂಗಿತ್ತು ನೀರು, ಎಷ್ಟು ಕ್ರಿಸ್ಟಲ್ ಕ್ಲಿಯರ್, ಅಷ್ಟೊಂದು ಚೆನ್ನಾಗಿತ್ತಂತೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಅದು ಫಸ್ಟ್ ಎಲ್ಲಪ್ಪ ಬಂದು ಸೇರ್ತು ಅಂದರೆ ಲೇಕ್ ಹುಲ್ಲಾ ಅಲ್ವರ. ಅಂದರೆ ನೆಲಮಟ್ಟ ಅಂದರೆ ಸಾರಿ ಸಮುದ್ರ ಮಟ್ಟ ಅದು. ಅಂದರೆ ಏನಂದರೆ ಪರ್ಫೆಕ್ಷನ್, ದೇವರು ಮನುಷ್ಯನ ಸೃಷ್ಟಿ ಮಾಡಬೇಕಾದ್ರೆ ತನ್ನ ಸ್ವರೂಪಕ್ಕೆ ಸರಿಯಾಗಿ ತನ್ನ ಹೋಲಿಕೆಗೆ ಸರಿಯಾಗಿ ಪರಿಪೂರ್ಣವಾಗಿ ಪರಿಶುದ್ಧವಾಗಿ ಏನು ಮಾಡಿದ್ರು ಅಲ್ಲ ದೇವ್ರು ಏನು ಮಾಡಿದ್ದು, ಅವ್ರನ್ನ ಸೃಷ್ಟಿ ಮಾಡಿದ್ದು ಅಲ್ವರ. ಏನ್ರಿ ತನ್ನ ಸ್ವರೂಪಕ್ಕೆ ಸರಿಯಾಗಿ ಏನು ಮಾಡಿದ್ರು, ದೇವ್ರು ಸೃಷ್ಟಿ ಮಾಡಿದ್ರು ಅಲ್ವರ. ಹೆಂಗಿದ್ದ ಆದಮ್ ಸೃಷ್ಟಿ ಮಾಡ್ಬೇಕಾರೆ ಏನು ಲೋಪ ದೋಷಗಳಿಲ್ಲ, ಎಲ್ಲ ಪ್ರಾಣಿಗಳಿಗೆ ಸಿಡ್ತಾನೆ, ಜ್ಞಾನಿಯಾಗಿದ್ದ ಬುದ್ಧಿವಂತನಾಗಿದ್ದ ಅಲ್ವರ. ಆದರೆ ಯಾವಾಗ ಪಾಪ ಮಾಡ್ತಾನೋ ಅವನೇನ್ ಮಾಡ್ತಾನೆ, ಆ ರಾಜ್ಯಾಧಿಕಾರನ ಕಳ್ಕೊಂಡ್ಬಿಡ್ತಾನೆ. ದೇವರು ಅವನೇನ್ ಮಾಡ್ತಾರೆ, ಈಡೇಂದ್ರೆ ಹೊರಗಡೆ ಕಳಿಸ್ಬಿಡ್ತಾರೆ. ಕಳಿಸ್ಬಿಟ್ಟು ನಿನ್ನ ನಿಮಿತ್ತವಾಗಿ ಭೂಮಿ ಶಪಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಅದರ ಏನಾಯ್ತು ಅಂದರೆ ಅಲ್ಲಿ ನೀರು ಅಲ್ವರ ಸಮುದ್ರ ಅನೇನ್ರಿ, ಮನುಷ್ಯರು ಕಲಮಶ ಆಗ್ಬಿಟ್ರು. ಅದರ ಪಾಪದಿಂದ ಏನಾದರು ತುಂಬ ಹೋದ್ರು. ನೋಡಿ ಓದನಂತೀನಿ ಇಲ್ಲಿ, ಪ್ರಕಟಣೆ 17:15, ರೆವಲೇಷನ್ 17:15 ಓದ್ರಿ. ರೆವಲೇಷನ್ 17:15 ಇಲ್ಲಿ ನಮ್ಮ ಜೋಯಲ್ ಬದರು ಶ್ವೇತಾಸ್ತರ
ಇನ್ನು ಆ
ಆ
ದೇವದೂತನು
ದೇವದೂತನು
ನನಗೆ
ಓದಿತ್ತು.
ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತವೆ.
ಪ್ರಜೆ ಜನಸಮೂಹ ಭಾಷೆಗಳನ್ನ ಮಾಡ್ತಾ ಇದೆ ಸೂಚಿಸ್ತದೆ ಅಲ್ವರ ಕರ್ತನಲ್ಲಿ ಪ್ರೀತನ ಜನಸಮೂಹ ಜನರನ್ನ. ನದಿ ಅಂದ್ರೆ ಏನ್ರಿ, ಸಮುದ್ರ ಅಂದ್ರೆ ಜನಗಳನ್ನ ಸೂಚನೆ ಮಾಡೋ. ಅದಕ್ಕೆ ಆದಾಮ್ ಒಬ್ಬನೇ ಅಲ್ಲ ರೀ, ಆದಾಮ್ ಮುಖಾಂತರ ಇಡೀ ಲೋಕ ಜನಗಳು ಏನು ಮಾಡಿದ್ರು, ಇವಾಗೆಲ್ಲ ಉತ್ಪತ್ತಿ ಆದ್ರಂತೆ ಅಲ್ವರ. ಸರಿ, ಉತ್ಪತ್ತಿ ಆದವರು ಆದಾಮ್ನವ್ರು ಹುಟ್ಟಿರೋ ಎಲ್ಲ ಪರಿಶುದ್ಧವಾಗಿ ಹುಟ್ಟಿದಾರ, ಎಲ್ಲ ಪಾಪಿಗಳ್ರಿ, ಎಲ್ಲ ದ್ರೋಹಿಗಳು, ಒಬ್ಬರು ಏನಾಗಿಲ್ಲ ನೆಟ್ಟಿಗಿಲ್ಲ. ಅದಕ್ಕೆ ಬೈಬಲ್ನ ಓದ್ಬೇಕಾರೆ ಹೇಳ್ತಾರೆ, ಒಂದೇ ರಕ್ತದಿಂದ ಏನು ಮಾಡೋದು ದೇವರು ಇಡೀ ಭೂಮಿ ಹಿಂಡಿದಂತೆ ಎಲ್ಲ ಮನುಷ್ಯನ ಮಾಡೋದು ಉತ್ಪತ್ತಿ ಮಾಡೋದಂತ ಅಪೊಸ್ತಲರ ಕುರಿತು 17:26 ಓದ್ರಿ. ಅದರ ಸರಿ, ಆದಾಮಿಂದ ಬಂದಂಥ ಎಲ್ಲ ಮಕ್ಕಳು ಏನಾದಂದರೆ ಪಾಪಿಗಳಾಗಿರೋದ್ರಿಂದ ಆ ನೀರು ಹೆಂಗಿದೆ ಕಲ್ಮಶವಾಗಿತ್ತು ಅಲ್ದರ. ನೋಡಿ ಓದೋಣ ಕೆಲವೊಂದು ವಾಕ್ಯಗಳು, ನಾವೆಲ್ಲ ಓದಿರೋ ವಾಕ್ಯನೇ ನೆನೆಸಿ ಓದೋಣ. ರೋಮಾಪುರದಲ್ಲಿ 5:12-14, 12:14 ದಯವಿಟ್ಟು ಓದಿ. ಹಾಂ.
ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆಯೇ ಪಾಪವು ಲೋಕದಲ್ಲಿತ್ತು. ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳಿಕೆಯು ನಡೆಯುತ್ತಿತ್ತು.
ನೋಡ್ರ
ಆದಾಮನು
ಓದಿ ಓದಿ
ದೇವಾಜ್ಞೆ
ಆದಾಮ.
ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು.
ನಡೆಯೋದಿತ್ತು
ಆ ಆದಾಮ
ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತಾರೆ, ಆದಾಮನ ಪಾಪ ಮಾಡಿದಂತೆ ರೀತಿಯಲ್ಲಿ ಯಾರು ಮಾಡಿಲ್ಲೋ ಅವ್ರ ಮೇಲೆ ಕೂಡ ಏನು ಮಾಡ್ತಂತೆ ನಡೀತಾ ಇತ್ತಂತೆ. ಕರ್ತನಲ್ಲಿ ಪ್ರೀತಿ ಅನ್ನಿಸ್ಕೊಳ್ಳಿ ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತಾರೆ ನೋಡಿರ್ತೀನಿ ಅಲ್ವರ. ಏನ್ರಿ, ಆದಾಮನ್ ಮುಖಾಂತರ ಪಾಪ, ಪಾಪದ ಮುಖಾಂತರ ಮರಣದಂಡನೆ ಬಂತು, ಇದು ಎಲ್ಲರ ಮೇಲೆ ವಾಪಿಸ್ತು. ಅದಕ್ಕೆ ರೋಮ ಬ್ರದರ್ 3:10 ಹೇಳ್ದು, ನೀತಿವಂತನು ಒಬ್ಬನೂ ಇಲ್ಲ, ಒಬ್ಬರು ಯಾರೂ ಇಲ್ಲ, ಯಾರಿಲ್ಲ ಒಬ್ಬರೂ ಇಲ್ಲ. ದಾವಿದ್ ಹೇಳ್ತಾರೆ ಕೀರ್ತನೆ 51:5, ನಾನು ಮಾತೃ ಗರ್ಭದಲ್ಲಿ ಏನ್ರಿ ಪಾಪಿಯೇ ಅಲ್ವರ ದ್ರೋಹಿ ಅಂತ ಹೇಳ್ತಾರೆ. ಹುಟ್ಟಂದಿನಿಂದ ಏನ್ರಿ ನಾನು ಪಾಪಿಯೇ ದ್ರೋಹಿ ಅಂತ ಅದಿಗೆ ಹೇಳೋದು. ಅಂದ್ರೆ ನೀರು ಏನಾಗ್ಬಿಡ್ತು ಅಂದ್ರೆ ಕಲ್ಮಶ ಏನ್ರಿ ಅಲ್ಲಿ ಆಗೋಯ್ತು, ಇಟ್ ವಾಸ್ ಬಿಕಮ್ ಇಂಪ್ಯೂರ್ ಅಲ್ದರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ, ಇಲ್ಲೇ ಕುಲ್ಲಾನ ಬಿಟ್ಟಿದ ತಕ್ಷಣ ಗಲೀಲಿಗೆ ಬರೋದಕ್ಕೆ ಏನಾಗ್ಬಿಡ್ತು, ಶಾರ್ಟ್ ಡಿಸ್ಟೆನ್ಸ್ ನೀರು ಫುಲ್ ಗಲೀಜ್ರಿ, ಮಡ್ಡಿ ವಾಟರ್. ನೀವು ನಿಜವಾಗಿ ನೋಡೋಣ ಒಳ್ಳೆ ಒಂದೇನ್ರಿ ಮಣ್ಣು ನೀರು ಥರನೇ ಇರ್ತಾರ್ರಿ ಅದು ಅಲ್ವರ. ಇದೇನಪ್ಪ ಸೂಚನೆ ಮಾಡ್ತಾರೆ ಅಂದರೆ, ಮೊದಲನೇ ಲೋಕದಲ್ಲಿ ಆದಾಮ್ ಮತ್ತು ಏವಾಳ್ ಪಾಪ ಮಾಡಿದ ನಂತರ ಏನ್ರಿ ಮೊದಲನೇ ಲೋಕ ಪ್ರಾರಂಭ ಆಯ್ತಲ್ಲ, ಕೇವಲ 1656 ವರ್ಷದಲ್ಲಿ ದೇವದೂತರು ಭೂಲೋಕದಲ್ಲಿಂಥ ಸ್ತ್ರೀಗಳನ್ನ ನೋಡಿ ಅವ್ರ ಸಂಬಂಧ ಇಟ್ಕೊಂಡ ಅವಾಗ ಏನಾಯ್ತಂತೆ ರಾಕ್ಷಸಗಳು ಹುಟ್ಬಿಟ್ರು. ಕೇವಲ 1656 ವರ್ಷದಲ್ಲಿ ಭೂಮಿ ಏನಾಗ್ಬಿಡ್ತು ಕಂಪ್ಲೀಟಾಗಿ ನಾಶ ಆಗೋಯ್ತು, ಪಾಪದಿಂದ ತುಂಬಿಡ್ತು. ಅದರ ನೋಡಿ ಓದನ ಆದಿಕಾಂಡ 6:2 ಓದಿಲ್ಲ ತಾಷ್ಟರ್.
ಮನುಷ್ಯ ಪುತ್ರಿಯರ ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡಿರನ್ನಾಗಿ ಮಾಡಿಕೊಂಡರು.
ನೋಡ್ರ ದೇವಪುತ್ರರು ಮನುಷ್ಯಪುತ್ರ ನೋಡಿ ಯಾರು ದೇವಪುತ್ರ ಅಂದರೆ ಮನುಷ್ಯರ ಇಲ್ಲ ರೀ, ಅವ್ರು ಇಷ್ಟ ಬಂದ ಎಂಡರ್ ಮಾಡ್ಕೊಂಡು ಅಂತ ದೇವ್ರು ಹೇಳವ್ರೆ. ಹಂಗಾದ್ರೆ ಇವ್ರು ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಇದು ಯಾರಪ್ಪ ಅಂದರೆ ರಾಕ್ಷಸರುಗಳು ಹುಟ್ಟಿರಂತ ಏನ್ರಿ ಹುಟ್ಟವರು ಯಾರಪ್ಪ ಇವ್ರ ತಂದೆಗಳು ದೇವಪುತ್ರರು ಅಂದರೆ ದೇವದೂತರು. ಯಾಕಂದರೆ ದೇವದೂತರಿಗೆ ಮದುವೆ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಡಲಿಲ್ಲ ರೀ, ಆದರೆ ದೇವದೂತರಿಗೆ ಒಂದು ವರ ಕೊಟ್ಟಿದ್ರು ಮೊದಲನೇ ಹೋಗ್ತಲಿ, ಇವ್ರು ಬೇಕಾದಾಗ ಆತ್ಮೀಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಬರ್ಬೋದು, ಬೇಡ ಅಂದಾಗ ಏನ್ರಿ ಮಾಂಸಿಕ ಶರೀರದಿಂದ ಆತ್ಮಿಕ ಶರೀರಕ್ಕೆ ಹೋಗ್ಬೋದು. ಈ ಥರ ವರ ಏನು ಮಾಡಿದ್ರು ದೇವರು ಯಾರು ಕೊಟ್ಟಿದ್ರು ಅಂದರೆ ದೇವದೂತರುಗಳಿಗೆ ಕೊಟ್ಟಿದ್ರು ಅಲ್ವರ. ನೋಡಿ ನಮಗೆಲ್ಲ ಚೆನ್ನಾಗಿ ಗೊತ್ತು, ದೇವದೂತರುಗಳಿಗೆ ನಮ್ಮ ಥರ ಶರೀರದಲ್ಲಿ ಆತ್ಮಿಕ ಶರೀರ ಇರೋದು, ಅವರು ಯಾವಾಗ ಮನಸ್ಸು ಮಾಡ್ತಾರೋ ಬೇಕಾದ್ರೆ ಮಾಂಸ ಶರೀರಕ್ಕೆ ಬರ್ಬೋಯ್ತು. ಯಾವಾಗ ಇವರು ಮಾಂಸಿಕ ಶರೀರದಲ್ಲಿ ಬಂದರು ಮೊದಲನೇ ಲೋಕದಲ್ಲಿ ಭೂಲೋಕದಲ್ಲಿ ಸುಂದರವಾಗಿರೋಂಥ ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಳಕ್ಕೆ ಶುರು ಮಾಡೋರು. ನೋಡಿ ಓದನ ಆದಿಕಾಂಡ 6:4-5.
ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಿಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ.
ಇವರೇ ನೋಡ್ರ, ಇವ್ರಿಗೆ ರಾಕ್ಷಸರು ಹುಟ್ಟರಂತೆ. ಏನಪ್ಪ, ಮನುಷ್ಯ ಸ್ತ್ರೀ ಸೇರ್ಕೊಂಡಾಗ ಸೇರ್ಕೊಂಡು ರಾಕ್ಷಸ ಹುಡ್ತಾರ? ಹಿಂಗೆ ದೇವಪುತ್ರ ಅಂದ್ರೆ ಅದಿಗಳದು ದೇವದೂತರು. ದೇವದೂತರಿಗೆ ಮದುವೆ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಈ ದೇವದೂತರು ಭೂಲೋಕದಲ್ಲಿರುವಂಥ ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡಾಗ ರಾಕ್ಷಸಗಳೇನಂದ್ರು ಹುಟ್ಟಿದ್ರು. ಇವಾಗ ಗಂಡ ಹೆಂಡರು ಸೇರ್ಬೇಕಾದ್ರೆ ರಾಕ್ಷಸ ಹುಡ್ತಾರ? ಅದು ನಾರ್ಮಲ್ ಹ್ಯೂಮನ್ ಬೀಂಗ್ ತಾನೇ ಹುಟ್ಟೋದು. ಹಂಗಿರಲಿ, ದೇವದೂತರು ಪಾಪ ಮಾಡಿದಾವಾಗ ಆಗಿರೋಂಥ ವಿಚಾರ. ಅವಾಗ ಏನಾಗ್ಬಿಡ್ತು, ಕೇವಲ ಸ್ವಲ್ಪ ವರ್ಷಗಳಲ್ಲಿ ಇಡೀ ಭೂಮಿ ನೋಡಿದ ಕೆಟ್ಟತನದಿಂದ ತುಂಬೋಗ್ಬಿಡ್ತು. ರಾಕ್ಷಸಗಳು ಹೆಂಗಿದ್ರಿ, ಅಯ್ಯೋ ಆ ದೇವತೆ ಕುಟ್ಟಿರೋ ರಾಕ್ಷಸಗಳು 50 ಅಡಿ 60 ಅಡಿ, ಸಾಮಾನ್ಯ ಮನುಷ್ಯರು 6 ಅಡಿ ಥರ ಇದ್ರು. ಇವ್ರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲರ ಅದಕ್ಕೆ ಬೈಬಲ್ನ ಓದ್ತೀರಿ, ಆದಿಕಾಂಡ 6:11ರಲ್ಲಿ ಭೂಲೋಕವೆಲ್ಲ ಏನಾಗಿತ್ತಂತೆ, ಬಲಾತ್ಕಾರದಿಂದ ತುಂಬಿತ್ತು, ಕೆಟ್ಟತನದಿಂದ ತುಂಬಿತ್ತಂತೆ. ಸರಿ, ಇದಕ್ಕೆ ಪ್ರೂಫ್ ಇದೆಯಾ ಈ ಥರ ರಾಕ್ಷಸ ಇದ್ರು ಅಂತಂದ್ರೆ? ಎಸ್, ನೀವು ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ನೋಡಿದ್ರೆ ಎಷ್ಟೋ ಜಾಗದಲ್ಲಿ ಎಕ್ಸ್ಕವೇಷನ್ಸ್ ಮಾಡಿಬಿಟ್ಟು ಈ ಥರ ದೊಡ್ಡ ದೊಡ್ಡ ರಾಕ್ಷಸಗಳು ಎಲುಬುಗಳು ಏನು ಮಾಡಿದ್ದಾರೆ ಅವರು ತೆಗೆದವರೆ. ಅದರ ಹಂಗ್ರೆ ಪ್ರೂಫ್ ಇದೆ ಅಲ್ಲರ? ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯಾದ ಸ್ವರಗಳೇ, ಏನು ರೀ ದೇವದೂತರಿಗೆ ಒಂದು ಕಾಲದಲ್ಲಿ ಏನು ಮಾಡಿದ್ರು, ದೇವರು ಅವಕಾಶ ಕೊಟ್ಟಿದ್ರು ಮನುಷ್ಯನ ಕಾಪಾಡೋದಕ್ಕೆ. ಅದರ ನೋಡಿ, ಅದು ಓದನ ಇಬ್ರಿಯರು 2:5 ಓದಿಂತೀರಿ? ಹಾಂ,
ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ.
ನೋಡ್ರ, ನಾವು ಪ್ರಸ್ತಾಪಿಸಿದಂಥ ಮುಂದಿನ ಸಮಾಜವನ್ನು ದೇವದೂತರು ಅದನ್ನ ಮಾಡಲಿಲ್ಲವಲ್ಲ ಅಂದ್ರೆ ನಿಮಗೆ ಒಂದು ಕಾಲದಲ್ಲಿ ಮಾಡಿದ್ರು ಅಂತ ಅರ್ಥ. ಯಾವಾಗ ಮಾಡಿದ್ರು ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ, ಮೊದಲನೇ ಲೋಕದಲ್ಲಿ ಅಲ್ದರ ಲೂಸಿಫರ್ ಸೇತನಾದವಾಗ ದೇವರು ಏನಪ್ಪ ಮಾಡ್ತಾರೆ, ಈ ಭೂಲೋಕನ ಕಾಪಾಡೋದಕ್ಕೋಸ್ಕರ ದೇವದೂತನ ಏನು ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಆ ದೇವದೂತರು ಕಳಿಸ್ಕೊಡ್ಬೇಕಾರೆ ಮನುಷ್ಯನ ರೂಪದಲ್ಲಿ ಬಂದು ಮನುಷ್ಯನ ಕಾಪಾಡೋಕ್ಕೆ ಏನು ಮಾಡಿದ್ರು, ಗಿಫ್ಟ್ ಕೊಟ್ಟಿದ್ರು. ಆದರೆ ಇವ್ರು ಯಾವಾಗ ಮನುಷ್ಯನ ಒಂದು ದೇಹದಲ್ಲಿ ಬರ್ತಾರೋ, ಸುಂದರವಾಗಿರೋ ಸ್ತ್ರೀಗಳ ಸಂಬಂಧ ಇಟ್ಕೊಳಕ್ಕೆ ಶುರು ಮಾಡ್ತಾರೆ. ಸರಿ, ದೇವದೂತರು ಮಾಂಸದಲ್ಲಿ ಬರ್ಬೋದಾ? ಅದಕ್ಕೆ ಬೈಬಲ್ ಎಕ್ಸಾಂಪಲ್ ಇದೆಯಾ? ಎಸ್, ಅಬ್ರಾಹಮನಿಗೆ 3 ಜನ ದೂತರು ಬರ್ತಾರೆ, ಇವರು ಹಿಂಗೆ ಸೋದೋಮ್ ಗೊಮೊರಾಗೆ ಹೋಗ್ತಾರೆ, ಯೋಶುವನಿಗೆ ದೇವತೆ ಪ್ರತ್ಯಕ್ಷ ಆಗ್ತಾರೆ, ಯಾಕೋಬ್ ಈ ರಾತ್ರಿ ದೇವತೆ ಏನು ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಇದೆಲ್ಲ ನಮಗೆ ಪ್ರೂಫ್ ಇದೆ. ಅದಕ್ಕೆ ಮೊದಲನೇ ಲೋಕ ಏನಾಗ್ಬಿಡ್ತು, ಪಾಪದಿಂದ ತುಂಬಿಡ್ತು. ಆ ನೀರು ಯೋರ್ದೋ ನದಿ ಫುಲ್ ಕಲ್ಮಶ ಆಗೋಯ್ತು. ಅದಕ್ಕೆ ದೇವ್ರು ಹೇಳ್ತಾರೆ, ನೋವಂಗೆ ನಾವೇ ಕಟ್ಬಿಟ್ಟು ಈ ಲೋಕ ನಾನು ನಾಶ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ನೋವ ನಾವೇ ಕಟ್ಬೇಕಾರೆ ಏನು ಮಾಡ್ತಾರೆ, ನೋವ ನಾವು ಹೋಗಿ ಮೇಲೆ 40 ದಿನ ಹಗಲು ರಾತ್ರಿ ಏನಾಗ್ತಾರೆ, ಭಯಂಕರ ಮಳೆ ಬರ್ತದೆ. ಆ ಒಂದು ಮಳೆಯಲ್ಲಿ ಏನ್ರಿ ಈ ರಾಕ್ಷಸ ಎಲ್ಲ ಏನಾಗ್ಬಿಡ್ತಾರೆ, ನಾಶ ಆಗ್ತಾರೆ. ಈ ದೇವದೂತರಿಗೆ ಹುಟ್ಟಿರಂತ ಎಲ್ಲ ರಾಕ್ಷಸ ಮಕ್ಕಳುಗಳು ನಾಶ ಆಗ್ಬಿಡ್ತಾರೆ. ಅವರಿಗೆ ತಂದೆಗಳ ಥರ ವರ ಇಲ್ಲ ರೀ, ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಹೋಗೋದಕ್ಕೆ. ಅವರು ಬಲಶಾಲಿಗಳಾಗಿದ್ದರು ಅಷ್ಟೇ ಹೊರತು, ಅಲ್ವರ ರಾಕ್ಷಸ ದೇಹಗಳಿತ್ತು ಅಷ್ಟೇ ಹೊರತು ಅವ್ರಿಗೆ ಆ ತಂದೆಗಳ ಥರ ಆತ್ಮಿಕ ಶರೀರ ಏನಾಗಿರಲಿಲ್ಲ ಇರಲಿಲ್ಲ. ಅಂದರೆ ಇವರು ಜಲಪಳದ ನಾಶ ಆಗ್ಬಿಡ್ತಾರೆ ಅಲ್ವರ? ಸರಿ, ಇವರೆಲ್ಲ ನಾಶ ಆಗ್ಬಿಟ್ರು, ಆ ಬಿದ್ದೋಗಿರೋ ದೂತರು ಏನಾದರೂ ಏನಾದರೂ ಅವರೆಲ್ಲ ಅವರಿಗೆ ಮಾಂಸಿಕ ಶರೀರದಲ್ಲಿ ಇರಬೇಕಾದ್ರೆ ಜಡೆಪಳೆ ಬಂತು. ಆದರೆ ಇವ್ರು ಏನಾಗ್ಬಿಟ್ರು, ಜಡೆಪಳೆ ಬರೀ ತಕ್ಷಣ ಎಸ್ಕೇಪ್ ಆಗ್ಬಿಟ್ರು, ಆತ್ಮೀಕ ಶರೀರದಲ್ಲಿ ಹೋಗಿ ಎಲ್ಗೋಗ್ಬಿಟ್ರು ಇವರು, ದೇವ್ರನ್ನ ಪರಲೋಕಕ್ಕೆ ಕರ್ಕೊಂಬಿಟ್ರ? ಅಂದರೆ ದೇವರು ಪರಲೋಕಕ್ಕೆ ಕರ್ಕೊಂಡಿಲ್ಲ ರೀ, ಅವ್ರನ್ನ ಭೂಮಿಯ ವಾಯುಮಂಡಲದಲ್ಲಿ ಏನು ಮಾಡಿದ್ದಾರೆ, ಅವ್ರನ್ನ ಕಟ್ಟಾಕಿದ್ದಾರೆ. ಓದನ್ ನೋಡ್ರಿ ಇತ್ತೀನಿ, 2 ಪೇತ್ರ 2:4, 2 ಪೇತ್ರ 2:4.
ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು.
ನೋಡ್ರ, ಕತ್ತಲೆ ಗುಂಡಿಗಳು
ಆತನು
ಅಂತ ಹೇಳ್ತಾರೆ.
ಮಕ್ಕಳಿಗೇನಾದ
ಅದಕ್ಕೆ ಕತ್ತಲೆ ಗುಂಡಿಗಳು ಅಂದ್ರೆ ಯಾವುದು ಏನ್ರಿ? ವಾಯುಮಂಡಲ. ಬೈಬಲ್ ಹೇಳ್ತಾರಲ್ಲ ಎಫೆಸ್ಯರ್ 2:2 ಹೇಳ್ತಾರೆ, ವಾಯುಮಂಡಲ ಅಧಿಕಾರ ಅಧಿಪತಿ ಅಂದ್ರೆ ನಂಬಲ್ಲದವರನ್ನು ಅವಿದ್ಯತೆಗೆ ಪ್ರೇರಣೆ ಮಾಡಂತ ದುರಾತ್ಮನು ಅಂತ ಇವತ್ತು ಸೇತಾನು ಮತ್ತೆ ಬಿದ್ದೋಗಿರೋ ದೂತರುಗಳನ್ನ ದೇವರೇ ಮಾಡಿದ ವಾಯುಮಂಡಲ ಕಟ್ಟಾಕ್ಬಿಡ್ತಾರೆ. ಈ ಒಂದು ಏನ್ರಿ ಅಂಧಕಾರ ಒಂದು ಚೆಂಗಲಿಲಿ ಏನ್ ಮಾಡೋದನ್ನ ಕಟ್ಟಾಕಿದ್ದಾರೆ. ಅದಕ್ಕೆ ಇವಾಗ ನೀರು ಫುಲ್ ಕಲ್ಮಶ ಆಗೋಯ್ತು, ಆದರೆ ಗಲೀಲಿ ಹತ್ರ ಬಂದ ತಕ್ಷಣ ನೀರೇ ಸ್ವಲ್ಪ ಶುದ್ಧ ಆಯಿತು. ಅದೇ ರೀತಿ ಜಳಪ್ರಳಯದಲ್ಲಿ ಪಾಪದಿಂದ ತುಂಬಿದಂಥ ಲೋಕ ನಾಶ ಮಾಡ್ಬೇಕಾರೆ ಬರೀ 7 ವ್ಯಕ್ತಿಗಳನ್ನ ಕಾಪಾಡ್ಬೇಕಾರೆ ನೀರು ಸ್ವಲ್ಪ ಶುದ್ಧ ಆದಂಗೆ ಆಯಿತು. ಆದರೆ ಕಂಪ್ಲೀಟ್ ಆಗಿ ಶುದ್ಧ ಆಗೋಯ್ತಾ ಅಂದರೆ ಇಲ್ಲ ರೀ, ಕಂಪ್ಲೀಟ್ ಆಗಿ ಏನಾಗಿಲ್ಲ, ಶುದ್ಧ ಆಗಲೇ ಇಲ್ಲ, ಸ್ವಲ್ಪ ಬೆಟರ್ ಆಯ್ತು ಅಷ್ಟೇ ಅಲ್ವರ? ಆದರೆ ಮುಂದಕ್ಕೆ ಪ್ರಯಾಣ ಕಂಟಿನ್ಯೂ ಆಯ್ತು ನೋಡಿದ್ದೀನಿ. 2ನೇ ಲೋಕ ಪ್ರಾರಂಭ ಆಯಿತು, 2ನೇ ಲೋಕದ ಜನಗಳೆಲ್ಲ ಶುದ್ಧ ಆಗ್ಬಿಟ್ರ? ಇಲ್ಲ ರೀ, ಸ್ವಲ್ಪ ಬೆಟರ್ ಕಂಪೇರ್ ಮಾಡಿದ್ರೆ. ಅದರ ಮೊದಲನೇ ಲೋಕದ ದೇವತರು ಅಷ್ಟು ಧ್ವಂಸ ಮಾಡಿಬಿಟ್ಟಿದ್ರು. ಆದರೆ ಇವಾಗ ನೀರು ಶುದ್ಧ ಆಯಿತು, ಮಾರ್ಗ ಹಿಂಗಾಯ್ತಂತೆ, ನೆಟ್ಟಿಗಿಲ್ಲ, ವಕ್ರ 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 ಆಗೈತೆ. ನೋಡಿ, ಯೋರ್ಧನ್ ನದಿ ಇಲ್ಲಿಂದ 60 ಮೈಲ್ ವಕ್ರ ವಕ್ರ ಕೊಡ್ತಾರೆ. ರಿಯಲ್ ರೀ ಹೇಳೋದು, ರಿಯಲ್ ಫ್ಯಾಕ್ಟ್. 60 ಮೈಲ್ಸ್ ಹಿಂಗೆ ಓಡ್ತಾರೆ ನದಿ. ಓಡ್ಬಿಟ್ಟು ಎಲ್ಲಿಗಪ್ಪ ಸೇರ್ತಾರೆ ಅಂತಂದ್ರೆ ಲವಣ ಸಮುದ್ರ. ಅದರ ಅದಕ್ಕೆ ಎರಡನೇ ಲೋಕದಲ್ಲಿ ಮನುಷ್ಯನ ಮರಗಳು ಹೆಂಗಿದೆ ಅಂತೆ, ನೆಟ್ಟಿಗೆ ಯಾವ್ದು ಇಲ್ಲ ರೀ, ಎಲ್ಲ ಸೊಟ್ಟಿಗೆ, ಎಲ್ಲ ಎಲ್ಲ ಉಲ್ಟಾ ಪಲ್ಟಾ. ಹಾ, ಹಿಂಗಿಡ್ದು ಹಂಗಿಡೋದು ಹಂಗಿಡ್ದು ಹಿಂಗಿಡೋದು. ನೋಡಿ ಬೈಬಲ್ ಹೇಳ್ತಾರೆ ಮರಗಳು ಹೆಂಗಿದೆ ಅಂತ. ಓದಿ ಪ್ರಸಂಗಿ 7:29, ಪ್ರಸಂಗಿ 7ನೇ ಅಧ್ಯಾಯ 29ನೇ ವಾಕ್ಯ. ಲಕ್ಷ್ಮೀಶ್ವರ್ ಓದ್ತೀರಾ? ಪ್ರಸಂಗಿ 7:29.
ದೇವರು ಮನುಷ್ಯರನ್ನು ಸತ್ಯವರನ್ನಾಗಿ
ಸತ್ಯವಂತನ.
ಸತ್ಯವಂತರನ್ನಾಗಿ ಸೃಷ್ಟಿಸಿದನು. ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು.
ನೋಡ್ರ,
ಇದು
ದೇವ್ರ ಮನುಷ್ಯ
ಸರಳವಾಗಿ
ನೆಟ್ಟಗೆ ಸೃಷ್ಟಿ ಮಾಡಿದ್ರೆ ಇವ್ರೇನು ಮಾಡ್ರಂತೆ, ಇವರೇ ಸ್ವಂತವಾಗಿರುವಂಥ ವಕ್ರ ವಕ್ರ ಮಾರ್ಗಗಳನ್ನ ಏನು ಮಾಡೋ ಸೃಷ್ಟಿ ಮಾಡ್ಕೊಡ್ರಂತೆ. ಅಲ್ವರ ದೇವ್ರ ಮನುಷ್ಯನ ಸೊಟ್ಟಕ್ಕೆ ಸೃಷ್ಟಿ ಮಾಡಿದಾರೆ? ಐ ಮೀನ್ ಏನು ಪಾಪ ಮಾಡುತ್ತೆ ಸೃಷ್ಟಿ ಮಾಡಿದ್ರೆ? ಇಲ್ಲ ರೀ, ಅವನ್ ಸ್ವಂತವಾಗಿ ಏನು ಮಾಡೋನು ಇಷ್ಟ ಪಡೋಂಥ ರೀತಿಯಲ್ಲಿ ತಪ್ಪಾದ ಒಂದು ಮರಗಳನ್ನ ಕಂಡಿಟ್ಕೊಂಡಾರಂತೆ. ಇನ್ನೊಂದು ವಾಕ್ಯ ಓದೋಣ ನಿಂತೀನಿ. ಏಷಾಯ 59:7-8. ಲಕ್ಷ್ಮೀ ಸಿಸ್ಟರ್ ಓದ್ತೀರಾ? ಐಜಾಯ 59:7-8. ಏಷಾಯ 59ನೇ ಅಧ್ಯಾಯ 7:8 ಸಿಸ್ಟರ್.
ಇವರ ಕಾಲುಗಳು ಕೆಡುಕನ್ನು ಹಿಂಬಾಲಿಸಿ ಓಡುತ್ತವೆ. ಇವರು ನಿರಪರಾಧಿ ರಕ್ತವನ್ನು ಸುರಿಸಲು ಆತುರ ಪಡುತ್ತಾರೆ. ಇವರ ಯೋಚನೆಗಳು ಅಧರ್ಮದ ಯೋಚನೆಗಳೇ. ಇವರು ಹೋದ ದಾರಿಗಳಲ್ಲಿ ಭಂಗವು ನಾಶವೂ ಉಂಟಾಗುತ್ತವೆ. ಇವರು ಸಮಾಧಾನದ ಮಾರ್ಗವನ್ನೇ ಅರಿಯರು. ಇವರ ಹಾದಿಗಳಲ್ಲಿ ಯಾವ ನ್ಯಾಯವೂ ಇಲ್ಲ. ತಮ್ಮ ಮಾರ್ಗಗಳನ್ನು ವಕ್ರ ಮಾಡಿಕೊಂಡಿದ್ದಾರೆ. ಇವುಗಳಲ್ಲಿ ನಡೆಯುವ ಯಾವನು ಸಮಾಧಾನವನ್ನು ಅರಿಯವನು?
ನೋಡ್ರ ಹೆಂಗನಂತೆ, ಏನ್ ಮಾಡ್ಕೊಂಡಂತೆ, ಇವ್ರ ಕಾಲ್ಗಳು ಏನ್ರಿ ಕೇಡನ್ನು ಮಾಡೋದಕ್ಕೇನ್ರಿ ಅಂತೆ ತೊರೆ ಪಡ್ತಾರೆ ಅಂತ ರೀ. ಅಲ್ರ ಮನುಷ್ಯ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಓಡ್ತಾನೆ. ಅದರ ಫಸ್ಟ್ ಡೇ ಫಸ್ಟ್ ಬೈಬಲ್ ಸ್ಟಡಿ ಬರ್ತಾರ, ಬರೋದೇ ಇಲ್ಲ ನೋಡಿರ್ತೀನಿ. ಅಲ್ವರ ಮನುಷ್ಯನ ಕಾಲ ಹೆಂಗಿದೆ ಅಂತೆ, ಓಡ್ತಾರೆ ನೋಡಿರ್ತೀನಿ ಕೆಟ್ಟದ್ ಮಾಡೋದಕ್ಕೆ. ಅಲ್ವರ ಆ ನಿರಪರಾಧಿಯ ರಕ್ತವನ್ನು ಸುಸೋದಿಕ್ಕೇನ್ರಿ ಕಾಯ್ತಾ ಇರ್ತಾರೆ ನೋಡ್ತೀನಿ. ಎಷ್ಟು ಟೆರರಿಸ್ಟ್ ಅಟ್ಯಾಕು, ಎಷ್ಟು ಬಾಂಬ್ ಬ್ಲಾಸ್ಟ್ಗಳು, ಸುಮ್ಮನೆ ಸಿಂಪಲ್ ಸಿಂಪಲ್ ವಿಚಾರಕ್ಕೆ ಯುದ್ಧಗಳು. ಅದರ ಅವರ ಆಲೋಚನೆಗಳು ಏನ್ರಿ ದುಷ್ಟದೆಲ್ಲ ಆಲೋಚನೆಗಳು ರೀ. ಅದರ ಇವನ್ನ ಮೋಸ ಮಾಡೋದು, ಅವನ್ನ ಮೋಸ ಮಾಡೋದು, ಅದು ಎಸ್ಪೆಷಲಿ ಇವಾಗ ಏನಾಗ್ಬಿಡುತ್ತೆ ಆನ್ಲೈನ್ ಅಂತ ಬಂದಿರೋದ್ರಿಂದ ಎಲ್ಲ ಕಡೆ ಬಂದ್ರೆ ಹ್ಯಾಕಿಂಗು, ಮೋಸ, ವಂಚನೆ, ಬ್ಯಾಂಕ್ನಲ್ಲಿದ್ದಂಥ ಅಮೌಂಟ್ಗಳನ್ನ OTP ಮುಖಾಂತರ ಲೂಟಿ ಮಾಡೋದು. ಅಲ್ದರ ಅದಿಗೆ ನೋಡ್ಬೇಕ್ರಿ ಏನ್ರಿ ಅವರ ಮಾರ್ಗದಲ್ಲಿ ನಾಶನವೇ ಇದೆ. ಎಲ್ಲ ಮಾರ್ಗಗಳು ಹೆಂಗೆ ಮಾಡಿದೆ ವಕ್ರ ವಕ್ರವಾಗಿ ಮಾಡ್ಕೊಂಬಿಟ್ಟಾರೆ. ನೆಟ್ಟಿಗೇನ್ರಿ ಯಾರು ನಡೆಯೋದಿಲ್ಲ, ನೀವೆಲ್ಲೇ ಹೋಗಿ ಅಂತೀನಿ, ಎಲ್ಲೇ ಮಾರ್ಕೆಟ್ಗೆ ಹೋಗಿ ಎಲ್ಲೇ ಡೀಲಿಂಗ್ಸ್ ಮಾಡಿ, ಏನೇ ಬಿಸ್ನೆಸ್ ಮಾಡಿರಿ ಬರೀ ಸುಳ್ಳು ಸುಳ್ಳು ಸುಳ್ಳು. ಅದರ ಸರ್ ಇದು ಇಂಪಾರ್ಟೆಂಟ್ ಸರ್, ನಿಮ್ಗೋಸ್ಕರ ತರ್ಸಿದ್ದೀನಿ ಸರ್ ಅಂತ ಹೇಳೋದು ಏನ್ರಿ ಅದು ಫೇಕ್ ಆಗಿರ್ತಾರೆ. ಅಲ್ವರ ನೋಡ್ಬೇಕ್ರಿ ಇದು ಮೋಸವಾದಂಥದ್ದು. ಅದಕ್ಕೆ ಅವ್ರ ಮಾರ್ಗದಲ್ಲಿ ಸಮಾಧಾನನೇ ಅರಿಯರು. ಮನುಷ್ಯನ ಮಾರ್ಗ ಏನಾಗಿದೆ ಅಂತ ಇವರು ವಕ್ರ ವಕ್ರವಾಗಿ ಹೋಗ್ಬಿಟ್ಟು ಕೊನೆಗೆ ಎಲ್ಲಪ್ಪ ಸೇರ್ತಾನೆ ಅಂತಂದ್ರೆ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಡೆಡ್ ಸೀ. ಮನುಷ್ಯ ಕೊನೆಗೆ ಎಲ್ಲಿ ಸೇರ್ತಾನೆ? ಹಾಂ
ಇಲ್ರಿ
ಎಲ್ಲಿ
ಡೆಡ್
ಸೇರ್ತಾನೆ?
ಸಿ
ಹಾಂ ಡೆಡ್ ಸಿ ಅಂದ್ರೆ ಏನಂಗಾರೆ,
ಇದೆ
ಜ್ಞಾನೋಕ್ತಿ
ಲವಣ ಸಮುದ್ರ
14:12. ಜ್ಞಾನೋಕ್ತಿ 14:12 ಕರೆಕ್ಟ್ ಓದಿ. ಹಾಂ ಜ್ಞಾನೋಕ್ತಿ 14:12. ಹ್ಞೂ
ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟಕಡೆಗೆ ಮರಣ ಮಾರ್ಗವೇ.
ನೋಡ್ರ ಕಟ್ಟ ಕಡೆ ಏನ್ರಿ ಮರಣ ಮಾರ್ಗವೇ. ಮನ್ಷಿಗೆ ನೋಡಕ್ ಚೆನ್ನಾಗೈತೆ ಮಾರ್ಗ, ಏನ್ ಮಾಡಕ್ಕಾಗಲ್ಲ, ದೇರ್ ಇಸ್ ನೋ ಅದರ್ ಆಪ್ಷನ್. ಇಕ್ಕಟ್ಟರ ಮಾರ್ಗ ಬತ್ತಾನ ವಿಶಾಲವಾದ ಮಾರ್ಗಲ್ಲಿ ಹೋಯ್ತೀನಿ ಅಂತ ಹೇಳ್ತಾನೆ. ಅದು ಕಟ್ಟ ಕಡೆ ಮರಣ ಮಾರ್ಗವೇ. ಎಲ್ಗಪ್ಪ ಹೋಗ್ತಾರೆ ಅಂದ್ರೆ ಲವಣ ಸಮುದ್ರ, ಡೆಡ್ ಸಿ. ಡೆಡ್ ಸಿದು ಏನು ಸ್ಪೆಷಾಲಿಟಿ ನೋಡಿದ್ರಿ, ನೀರು ಎಷ್ಟು ಬಂದ್ರೆ ಏನಾಗಲ್ಲ, ತುಂಬಲ್ಲ, ಅಲ್ಲಿಂದ ನೀರು ಮುಂದಕ್ಕೆ ಹರಿಯೋಕ್ಕೆ ಜಾಗನೂ ಇಲ್ಲ. ಇದುವರೆಗೂ ಡೆಡ್ ಸಿ ಬಂದ್ಬಿಟ್ಟು ನಾನು ತುಂಬಿಟ್ಟಿದ್ದೀನಿ ಅಂತ ಹೇಳಿದ್ದು ಮಾತೇ ಇಲ್ಲ. ಏನೇ ಮೀನು ಬಂದರೂ ಆ ಮೀನು ಏನಾಗ್ತಾರೆ, ಸತ್ತೋಗ್ತಾರೆ. ಯಾವುದು ಜೀವಂತವಾಗಿರೋ ವಸ್ತು ಲವಣ ಸಮುದ್ರದಲ್ಲಿ ಬಂದು ಜೀವಂತವಾಗಿರೋಕ್ಕೆ ಸಾಧ್ಯ ಇಲ್ಲ, ಸತ್ತೋಗ್ಬಿಡ್ತಾರೆ. ಹಿಂಗೆ ಇದೇನು ಅರ್ಥವಾ ಅದರ? ಹಾಂ ಯೇಸು ಕ್ರಿಸ್ತ ಏನು ತಂದ್ರು, ಹಾಂ ಲವಣ ಸಮುದ್ರ ಏನ್ರಿ ಅರ್ಥ ಮರಣ. ಮಂಚ ಸಮುದ್ರ ಯೇಸು ಕ್ರಿಸ್ತ ಹೇಳ್ತಾರೆ, ಬನ್ನಿ ನಿಮಗೆ ಮೀನು ಹಿಡಿಯೋ ಥರ ಮಾಡ್ತೀನಿ, ಕಟ್ಟ ನಿಮ್ಮನ್ನ ಬೆಸ್ತರಾಗಿ ಮಾಡ್ತೀನಿ, ಮನುಷ್ಯ ಎಂಬಂತ ಮೀನು ಹಿಡಿಯೋ ಥರ ಮಾಡ್ತೀನಿ ಅಂತ ಹೇಳ್ತಾರೆ. ಮೀನುಗಳೇನ್ರಿ ಮನುಷ್ಯ, ಮನುಷ್ಯ ಇವತ್ತು ಲವಣ ಸಮುದ್ರಕ್ಕೆ ಹೋದ್ರೆ ಸಮಾಧಿಗೆ ಹೋದ್ರೆ ಬದುಕಿರ್ತಾನ? ಇಲ್ಲ ರೀ, ಸತ್ತೇ ಹೋದ ಅಷ್ಟೇ ಮುಗೀತು. ಅದರ ಅವ್ನು ಸತ್ತೋಗ್ಬಿಟ್ಟ, ಅವ್ನ ಆತ್ಮ ಇಲ್ಲೋಯ್ತು ಅಲ್ಲೋಯ್ತು, ಅದರ ಇವ್ರು ಎದೆಲ್ಲಿ ಹೋದ್ರು, ಅವರು ಇದಕ್ಕೆ ಹೋದ್ರು, ನರಕಕ್ಕೆ ಹೋದ್ರು, ಪರಲೋಕಕ್ಕೆ ಹೋದ್ರು, ಅಲ್ಲಿಂದ ಅಲ್ಲಿ ಅಂತ ಹೇಳ್ತಾರೆ. ಎಲ್ಲ ಕಥೆಗಳೇ ಅದು ಇಲ್ಲ ರೀ ಬೈಬಲ್, ಎಲ್ಲ ಕಟ್ಟ ಕಥೆಗಳು. ಅದಕ್ಕೆ ದಟ್ ಈಸ್ ದ ಎಂಡ್ ಪಾಯಿಂಟ್. ಅಲ್ಲಿ ನಮ್ಮ ಮುಂದಕ್ಕೆ ನೀರು ಹೋಗಲ್ಲ, ಹೋಯ್ತಾರ ನೀರು, ನೀರು ಹೋಗಲ್ಲ, ಅದೇ ಲಾಸ್ಟು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳಲ್ಲಿ ನೋಡ್ಬೇಕ್ರೆ ಅದೇ ಅಂತ್ಯ ಅದರ. ಆಮೇಲೆ ನೋಡಿ ಈ ಈ ಸಮಾಧಿ ಹೆಂಗಿದೆ ಅಂತಂದರೆ, ಅಯ್ಯೋ ಇವತ್ತು ತುಂಬಿಟ್ಟಿದ್ದೀನಪ್ಪ, ಹೌಸ್ಫುಲ್, ದಯವಿಟ್ಟು ಇವತ್ತಾಗಲ್ಲ ನಾಳೆ ಬನ್ನಿರಿ ಅಂತ ಯಾವತ್ತು ಹೇಳಿದ್ದೀರಾ? ಇಲ್ಲ ರೀ, ಇವತ್ತು ಇಡೀ ಲೋಕ ಜನಗಳು ಸತ್ತೋಗಲಿ ಸಮಾಧಿ ಬೇಡ ಅನ್ನಲ್ಲ, ನಾಳೆ ಇಡೀ ಲೋಕ ಜನಗಳು ಸತ್ತೋಗಲಿ ಸಮಾಧಿ ಬೇಡ ಅಂತನಲ್ಲ. ಏನ್ರಿ ಸಮಾಧಿ ಎಷ್ಟು ಜನಗಳು ಬೇಕಾದ್ರೆ ಬರ್ರಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಬೈಬಲ್ ಹೇಳೋದು ತೃಪ್ತಿ ಆಗದಿರಂತ ನಾಲ್ಕು ವಿಚಾರಗಳಿದೆ ಅಂತ ಹೇಳ್ತಾರೆ. ಅದ್ರಲ್ಲಿ ಒಂದು ಯಾವ್ದು ಗೊತ್ತಾ? ಸಮಾಧಿ ರೀ. ನೋಡಿ ಓದೋಣ, ಜ್ಞಾನೋಕ್ತಿ 3ನೇ ಅಧ್ಯಾಯ 15 ಮತ್ತು 16. ಜ್ಞಾನೋಕ್ತಿ 3ನೇ ಅಧ್ಯಾಯ 15 ಮತ್ತು 16.
ಕೊಡುಕು ಅನ್ನುವ ಎರಡು ಹೆಣ್ಣು ಮಕ್ಕಳು ಜಿಗಣಿಗೆ ಉಂಟು, ತೃಪ್ತಿ ಪಡೆದವುಗಳು ಮೂರು ಹೌದು, ಸಾಕೆನ್ನುವ ನಾಲ್ಕು ಉಂಟು. ಯಾವವೆಂದರೆ ಪಾತಾಳ, ಹೆರದ ಗರ್ಭ, ನೀರಿನಿಂದ ತೃಪ್ತಿ ಪಡೆದ ಭೂಮಿ, ಸಾಕಾಯಿತೆಂದು ಹೇಳದ
ಕೊಡು
ಕೈ.
ಅನ್ನುವ ಎರಡು ಹೆಣ್ಣು
ನೋಡ್ರ.
ಮಕ್ಕಳು ಜಿಗಿದಿಗೆ ಉಂಟು.
ಓಕೆ ಓಕೆ, ಥ್ಯಾಂಕ್ ಯು. ಹಾಂ ಜೋಯಲ್ ಬ್ರದರ್, ನಿಮ್ದು ಆಡಿಯೋ ತುಂಬ ಕಮ್ಮಿ ಇದೆ, ಸ್ವಲ್ಪ ಚೆಕ್ ಮಾಡಿ. ಓಕೆನಾ? ಸರಿ,
ಓಕೆ
ಅದಕ್ಕೆ ನೋಡ್ಬೇಕಾದ್ರೆ ಯಾವುದೆಂದರೆ ಅಂತಂದರೆ, ಮೊದಲು ಸಮಾಧಿ. ನಾನು ಸಾಕು ಅಂತ ಹೇಳ್ದಿರೋಂಥದ್ದು ನಾಲ್ಕಿದೆ ಅಂತ. ಮೊದಲನೇದು ಯಾರಪ್ಪ ಸಮಾಧಿ? ಸಮಾಧಿ ಯಾವ ಥರ ಹೌಸ್ಫುಲ್ ಅಂತ ಬೋರ್ಡ್ ಹಾಕಿದ್ಯಾ? ಇಲ್ಲ ಹರಿಶ್ಚಂದ್ರ ಘಾಟಲ್ಲಿ ಬೋರ್ಡ್ ಹಾಕಿದ್ದೀರಾ ಹೌಸ್ಫುಲ್ ಟುಡೇ ಪ್ಲೀಸ್ ಕಮ್ ಟುಮಾರೋ ಅಂತ ಹಾಕಿದ್ದೀರಾ? ಇಲ್ಲ ರೀ. ಅದಕ್ಕೆ ಈ ಲವಣ ಸಮುದ್ರ ಯಾವತ್ತೂ ತುಂಬಲ್ಲ. ಇಡೀ ಜನಗಳು ಹೋದ್ರೂ ಸರಿ ಏನಾಗ್ತಾರೆ, ಯಾವತ್ತು ತುಂಬಲ್ಲ. ಸರಿ, ಇದು ಮನುಷ್ಯನ ಮರಣದ ಮಾರ್ಗ. ಸರಿ, ಇಷ್ಟನಾ? ಇಷ್ಟನಾ ಆಗೋದು ಬೈಬಲಲ್ಲಿ? ಇನ್ನೇನು ಮುಂದೆ ಕೇಳಲಿಲ್ವಾ? ನಾವು ಇದುವರೆಗೂ ನೋಡಿರೋ ಪಾಠದಲ್ಲಿ ನೋಡಿದ್ರೆ ದೇವ್ರ ಪ್ಲಾನ್ ನೋಡಿದ್ದೀರಿ. ಇಡೀ ಮನುಷ್ಯನ ದೇವ್ರು ಏನು ಮಾಡಿದಾರೆ? ಪ್ಲಾನ್ನ ಮಾಡಿದ್ದಾರೆ. ಕರೆಕ್ಟಾಗಿ ನೋಡಿದ್ದೀರಾ ಇಲ್ವಾ? ಹಾಂ, ಸತ್ತವರೆಲ್ಲ ಏನಾಗ್ತದೆ ಅಂತ ನೋಡಿದ್ರಿ ಬೈಬಲಲ್ಲಿ? ಹೇಳ್ರಿ, ಸತ್ತವರೆಲ್ಲ ಏನಾಗ್ತದೆ ಮುಂದಕ್ಕೆ ಅಂತ ನೋಡಿದ್ರಿ ಬೈಬಲಲ್ಲಿ? ಅಯ್ಯಯ್ಯೋ, ಏನಪ್ಪಾ, ಯಾರಿಗೂ ಗೊತ್ತಿಲ್ವಾ?
ಅವರ ಆತ್ಮ ದೇವರ ಹತ್ರ
ಅವ್ರ ಆತ್ಮ ದೇವ್ರದ್ದು ಹೋಯ್ತದ? ಹಾಂ ಹೇಳ್ರಿ, ಸತ್ತವರೆಲ್ಲ ಏನಾಗ್ತಾರೆ? ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಸತ್ತವರೆಲ್ಲ ಏನಾಗ್ತಾರೆ?
ಎದ್ದು ಬರ್ತಾರೆ ಸರ್.
ಹಾಂ, ಮತ್ತೆ ಆತ್ಮ ಪರಲೋಕ ನರ್ಕಕ್ಕೆ ಹೋದ್ರೆ ಹೆಂಗೆ ಎದ್ಬಿತಾರೆ? ಪರಲೋಕ ಎದ್ಬಿತಾರ? ಹಾಂ,
ಇಲ್ಲ
ಎಲ್ಲ
ಸರ್,
ಸಮಾಧಿಯಲ್ಲೇ ಮಲ್ಗೋರು.
ಪ್ರಶ್ನೆ
ಅಲ್ಲ,
ಅರ್ಥ ಆಗಲಿಲ್ಲ ಸರ್.
ಎಲ್ಲರೂ ಸಮಾಧಿಯಲ್ಲೇ ಮಲ್ಗೋರು ಎದ್ದು ಬರ್ತಾರೆ.
ಹ್ಞೂ ಸರ್.
ಕರೆಕ್ಟಾ? ಎದ್ದು ಬರ್ತಾರೆ ತಾನೆ?
ಹಾಂ
ಹಂಗಾರೆ
ಸರ್,
ಇದು
ಹೌದು.
ಇದನ್ನ ಎಲ್ಲಿ ನೋಡಿಸ್ತಾರೆ? ಇರ್ಬೇಕು ತಾನೆ ಲವಣ ಸಮುದ್ರ, ಇಷ್ಟೆಲ್ಲ ನೋಡಿಸಿರ್ಬೇಕಾರೆ ಅದು ಯಾಕೆ ನೋಡಿಸಿಲ್ಲ? ನೋಡ್ಸವ್ರೆ, ಎಲ್ಲಿ ನೋಡ್ಸವ್ರೆ ಅಲ್ವರ? ಇದು ಏನ್ರಿ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಎಲ್ಲೈತೆ ಬೈಬಲ್ನಲ್ಲಿ? ಬೈಬಲಲ್ಲಿ ಇದೆ ರೀ. ಏನು ಹೇಳ್ತಾರೆ ಅಂದರೆ, ಈ ಲವಣ ಸಮುದ್ರದ ನೀರು ಯಾವ ಥರ ಉಪ್ಪಿಂದ ಬೆರ್ತಿ ಫುಲ್ ಕಹಿ ಆಗಿದೆಯೋ, ಈ ಲವಣ ಸಮುದ್ರದ ನೀರನ್ನ ದೇವರು ಸಿಹಿ ಪಡಿಸ್ತಾರೆ ಅಂತ ಸತ್ಯವೇದದಲ್ಲಿ ಹೇಳ್ತಾರೆ. ಎಲ್ಲಪ್ಪ ಕೊಟ್ಟವರೇ, ನೋಡಿ ಓದೋಣ ಅಂತೀನಿ. ಎಲ್ಲಿ? ಎಜೇಕ್ಯಲ್ 47ನೇ ಅಧ್ಯಾಯ 8ನೇ ವಾಕ್ಯ ಅವಧಿ. ಎಜೇಕ್ಯಲ್ 47:8. ಹಾಂ, ಹೋದ್ರಿ.
ಆಗ ಅವನು ನನಗೆ ಹೇಳಿದನು,
ಹ್ಞೂ
ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಾಬಾ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು.
ಹ್ಞೂ
ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು.
ಹಾಂ, ನೋಡ್ರ, ಆ ಒಂದು ಆಲಯದಿಂದ ಒಂದು ನೀರು ಬರ್ತಾರಂತೆ ನೋಡಿರ್ತೀರಿ. ಪ್ರವಾಹ ಪ್ರವಾಹದಂತೆ ಬರ್ತಂತೆ ರೀ. ಅದು ಬಂದ್ಬಿಟ್ಟು ಯಾವಾಗ ಲವಣ ಸಮುದ್ರಕ್ಕೆ ಸೇರ್ತಾರೋ, ನೀರೆಲ್ಲ ಏನಾಗ್ಬಿಡ್ತಾರಂತೆ?
ಸಿಹಿಯಾಗಿ.
ಸಿಹಿ. ನೋಡ್ರ, ಲವಣ ಸಮುದ್ರ ಇಂಗ್ಲೀಷ್ ಹೇಳಿದ್ರೆ ಡೆಡ್ ಸಿ ಅಂತಾನೆ ಬರ್ತಾರೆ, ಅದಕ್ಕೆ ನಾನು ಇಂಗ್ಲೀಷಲ್ಲಿ ಹಾಕಿ ನಿಮಗೆ.
ಲವಣ ಸಮುದ್ರದ ಕಡೆಗೆ ಅಲ್ಲಿ
ಹಾಂ ಹಾಂ, ನೋಡ್ರ, ಲವಣ ಸಮುದ್ರ ಒಂದು ಟಚ್ ಆಗಿದ ತಕ್ಷಣ ಏನಾಗ್ತದೆ, ನೀರು ಸಿಹಿ ಆಗ್ಬಿಡ್ತಾರಂತೆ. ಇದೇನಪ್ಪ ಇದು ನೀರು, ಇದು ಎಲ್ಲಿಂದ ಐತೆ ಅಂದರೆ, ಎಜೇಕಿಯಲಲ್ಲಿ ದೇವರ ಆಲಯದ ಒಂದು ದರ್ಶನ ಏನು ಮಾಡ್ತಾರೆ ಅಲ್ಲಿ ಎಜೇಕಿಯಲ್ಗೆ ನೋಡಿಸ್ತಾರೆ ಅಲ್ವರ. 47:1 ಓದಿ ನೋಡೋಣ. 47:1. ಹಾಂ.
ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆತಂದನು. ಆಹಾ, ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು. ದೇವಸ್ಥಾನದ
ನೋಡ್ರ,
ಪೂರ್ವಾಭಿಮುಖವಸ್ಥೆ.
ದೇವ್ರ ಸ್ಥಾನದಿಂದ ನೀರು ಬಂತಂತೆ, ಗರ್ಭಗುಡಿಯಿಂದ ನೀರು ಬಂತಂತೆ ಅಲ್ವರ. ನೋಡ್ರಿ, ನೀರು ಹರಿತಾ ಬಂತಂತೆ. ಈ ನೀರೇ ಹೋಗ್ಬಿಟ್ಟು ಲವಣ ಸಮುದ್ರಕ್ಕೆ ಏನಾಗೋದು, ಟಚ್ ಆಗೋದು ಅಲ್ವರ. ಸರಿ, ಇದೇನಿದು? ದೇವರಾಲಯ ಅದರ ಇದನ್ನ ನೋಡೋಣ ಅಂತ ನೋಡ್ರಿ. ಇದು ಎಜಿಕಲ್ ಹಂಗೇ ನೋಡ್ತಾ ಬರ್ತದೆ ಅಷ್ಟ ಏನಾಗ್ತದೆ, ನೀರು ಹರಿತಾ ಬರ್ತದ್ರಿ. ಮೊದಲು ನೀರು ಒಂದು ಲೆವೆಲ್ಗೆ ಬರ್ತದ್ರಿ, ಆಮೇಲೆ ನೀರು ಹಂಗೇ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ ಅಂತೀನಿ. ಫಸ್ಟು ಎಲ್ಲಿಗಪ್ಪ ಬಂತು ಅಂತಂದರೆ ಏನ್ರಿ ಅಲ್ಲಿ ಅಳತೆ ಮಾಡಿದ್ರೆ ಏನ್ರಿ ತನ್ನ ಹೆಜ್ಜೆಗಳು ಮುಳುಗುವಷ್ಟು ಬಂತಂತೆ. 47:3, ಎಜಿಕಲ್ 47:3.
ಆ ಪುರುಷನು ಕೈಯಲ್ಲಿ ಹುರಿಯನ್ನು ಹಿಡಿದುಕೊಂಡು ಮೂಡಲಿಗೆ ಮುಂದರಿದು 1,000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದನು. ಅಲ್ಲಿ ನೀರು ಹೆಜ್ಜೆಯಷ್ಟಿತ್ತು. ಅವನು ಪುನಃ 1,000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೆ ಇತ್ತು. ಅವನು ಪುನಃ
ಫಸ್ಟ್ ನೋಡ್ರಿ ಹೆಂಗಿತ್ತು ಅಂತಂದ್ರೆ ಹೆಜ್ಜೆ ಮುಟ್ಟುವಷ್ಟು ಇತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಹಂಗೆ ಇನ್ನೂ 100 ಏನ್ರಿ ಮೊಣನ ಅಳತೆ ಮಾಡಿದ್ರೆ ಮೊಣಕಾಲ್ವರೆಗೂ ಇತ್ತಂತೆ ರೀ ಎಲ್ದ್ರ. ಆಮೇಲೆ ನೆಕ್ಸ್ಟ್ ಬೋದ್ರೆ ಹಂಗೆ ಕಂಟಿನ್ಯೂ ಮಾಡಿ. ಹಾಂ
ಅವನು ಪುನಃ 1,000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ನೀರು ಸೊಂಟದವರೆಗೆ ಇತ್ತು.
ಇವಾಗ ಏನ್ ಬಂತು, ನೀರು ಸೊಂಟದವರಿಗೆ ಬಂತಂತೆ ಎಲ್ದ್ರ. ನೆಕ್ಸ್ಟ್ ಆಮೇಲೆ ಹಾ
ಅವನು ಮತ್ತೆ 1,000 ಮೊಳ ಅಳೆದನು. ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು.
ನೋಡ್ರ
ನೀರು
ಕಂಪ್ಲೀಟ್ ಆಗಿ ಮುಳುಗೋಗ್ಬಿಟ್ಟಂತೆ ಆ ಥರ ದಾಟಲಾಗದ ತೊರೆಯಾಗಿತ್ತು ಅಂತ ಹೇಳ್ತಾರೆ. ಹಂಗೆ ಏನಪ್ಪ 1,000 1,000 1,000 ಅಂದರೆ 1,000 ವರ್ಷದಲ್ಲಿ ಈ ಸತ್ಯ ದೇವರು ಇಡೀ ಲೋಕ ಜನಗಳಿಗೆ ಕೊಡಬೇಕಾದ್ರೆ ಏನ್ರಿ ಆಲಯದಿಂದ ದೇವರ ಆಲಯವಾಗಿರೋ ಸಭೆಯಿಂದ ಸತ್ಯ ಕೊಡಬೇಕಾದ್ರೆ ಇದು ನಿಧಾನವಾಗಿ ಸಭೆಗೆ ಏನಾಗ್ತಾರೆ ಮುಖಾಂತರ ಲೋಕಕ್ಕೆ ಸತ್ಯನಾಗದು ಹೋಗೋದು. ಯೇಸು ಕ್ರಿಸ್ತ ಹೇಳ್ತಾರಲ್ಲ ಏನಪ್ಪ, ಯಾರು ನನ್ನ ಮೇಲೆ ನಂಬಿಕೆ ಇರ್ತಾರೋ ಅವರ ಒಂದು ಗರ್ಭದಿಂದ ಏನಾಗ್ತಂತೆ ಅಲ್ಲಿ ಏನು ಬರ್ತಂತೆ ಒಳಗಿಂದ ನೀರು ಜೀವಕರವಂತ ನೀರ್ಗೆ ಏನಾಗ್ತಾರೆ ಹರಿತಾರೆ ಅಂತ ಹೇಳ್ತಾರಲ್ಲ ಅದು ಸತ್ಯ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇಲ್ಲಿ ನೀರು ಹೇಗೆ ಹರಿಬಿಡ್ತಾರೆ ಅಂದರೆ ಕೊನೆಗೆ ಅವನು ಮುಳುಗೋ ರೀತಿಯಲ್ಲಿ ಆಗ್ಬಿಡ್ತಂತೆ. ಇದು ಲವಣ ಸಮುದ್ರಕ್ಕೆ ಹೋಗಿ ಟಚ್ ಆಗಿದ ತಕ್ಷಣ ಇದೇನೈತಂತೆ ಸಿಹಿ ಆಯಿತು ಅಂತಂತ ಹೇಳ್ತಾರೆ ಅಲ್ವರ. ಆಮೇಲೆ ನೋಡಿ ಏನಾಗಿತ್ತು ಅಂತೆ 47 ಹೇಳ್ಬೋದಾರ್ 7ನೇ ವಾಕ್ಯ. ಹಾಂ
ನಾನು ಹಿಂದಿರುಗಲು ಆಹಾ, ತೊರೆಯ ಎರಡು ದಡಗಳಲ್ಲಿಯೂ ಅನೇಕಾನೇಕ ವೃಕ್ಷಗಳು ಕಾಣಿಸಿದವು.
ಆ ಕಡೆ ಈ ಕಡೆ ಏನಿದೆ ಅಂತೆ ಮರಗಳಿದೆ ಅಂತೆ ಅಲ್ವರ. ಆಮ್ ನೋಡಿ 12ನೇ ವಾಕ್ಯ. ಹಾ
ತೊರೆಯ ಎರಡು ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು. ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳು ತಿಂಗಳುಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು.
ನೋಡ್ರ ಆ ಕಡೆ ಈ ಕಡೆ ಮರಗಳಿತ್ತಂತೆ ಅದು ಕಂಟಿನ್ಯೂಸ್ ಆಗಿ ಹಣ್ಣುಗಳನ್ನ ಕೊಡೋದಂತೆ. ಎಲೆಗಳನ್ನ ಔಷಧಿಗಾಗಿ ಯೂಸ್ ಮಾಡ್ತಿದ್ರು, ಆಹಾರಗಳನ್ನ ಏನ್ ಮಾಡ್ತಂತೆ ಅಲ್ಲಿ ಫಲಕ್ಕಾಗಿ ಯೂಸ್ ಮಾಡ್ತಾ ಇದ್ರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅದರ ಸರಿ. ಆಮೇಲೆ 9ನೇ ವಾಕ್ಯ ಬೋದಾರ. ಹಾ
ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವವು. ಮೀನುಗಳು ತಂಡೋಪತಂಡವಾಗಿ ಇರುವವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು.
ನೋಡ್ರ ಸತ್ತೋಗಿರ ಮೇಲೆ ಎದ್ದು ಬಿಡ್ತೈತೆ ನೋಡ್ರಿ ಜೀವ ತಗೊಂಬಿಡ್ತಂತೆ ಅಲ್ವರ. ಎಜಿಕಲಲ್ಲಿ ಎಷ್ಟು ಕ್ಲೀನಾಗಿ ಹೇಳ್ತಾ ನೋಡ್ತೀನಿ, ನೀರು ಸಿಹಿ ಆಯಿತು. ಆಮೇಲೆ ಸಾಲಿದ್ಕೆ ಇಲ್ಲಿ ಬೆಸ್ತರು ಬೇರೆ ಅವರು ಅಂತೆ ಮೀನು ಹಿಡಿಯೋರು ಅದರ ನೋಡಿ 10ನೇ ವಾಕ್ಯ. ಹಾಂ
ಆಗ ಆ ಸಮುದ್ರದ ತೀರದಲ್ಲಿ ಬೆಸ್ತರು ನಿಂತಿರುವರು. ಏನ್ ಗೇದಿಯಿಂದ ಏನ್ ಎಗ್ಲೈಮಿನವರೆಗೆ ದಡವೆಲ್ಲ ಬಲೆ ಹಾಸುವ ಸ್ಥಳವಾಗುವುದು. ಬಗೆ ಬಗೆಯ ಮೀನುಗಳು ಮಹಾಸಾಗರದ ಮೀನುಗಳಂತೆ ಅವರಿಗೆ ರಾಶಿ ರಾಶಿಯಾಗಿ ಸಿಕ್ಕುವವು.
ಸಿಕ್ಕಬಹು ನೋಡ್ರ ಇದೇನಪ್ಪ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಇದೇ ಥರ ನದಿ ಬಗ್ಗೆ ನಾವೆಲ್ಲೋದಿದ್ರಿ ಪ್ರಕಟಣೆ 22ನೇ ಅಧ್ಯಾಯ ಜ್ಞಾಪನ ಇದೆಯಾ? ಹಾ ಏನಿದೆ ಜೀವಕರವಾದಂಥ ಒಂದು ಜಲ ಹರಿತಾ ಬಂತು ಅಲ್ವರ. ನೋಡಿ ಇವಾಗ ಓದೋಣ, ಕಂಪೇರ್ ಮಾಡ್ಕೊಳ್ಳಿ ಇಲ್ಲ. ಪ್ರಕಟಣೆ 22ನೇ ಅಧ್ಯಾಯ 1:2 ಓದಿಂತ್ರಿ. ಪ್ರಕಟಣೆ 22:1-2. ಹಾಂ
ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. ಅದು ತಿಂಗಳು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ.
ನೋಡ್ರ ಹೆಂಗ್ ಹೇಳ್ತಾರೆ ನೋಡಿರ್ತೀನಿ ಸೇಮ್ ಪಾಯಿಂಟ್ ರೀ. ಎಜೇಕಿಯಲ್ ಅಲ್ಲಿ ಏನ್ ನೋಡಿದ್ರು, ಇದನ್ನೇ ರೆವಲೇಷನ್ ಹೇಳ್ತಾರೆ. ಆ ಕಡೆ ಮರಗಳಿಗೆ ತಂತೆ ತಿಂಗಳು ತಿಂಗಳಿಗೆ ಒಂದೊಂದರ ಹಣ್ಣು ಕೊಡ್ತಾ ಇತ್ತಂತೆ, ಅದನ್ನ ಜನಾಂಗಗಳಿಗೆ ವಾಸಿ ಮಾಡೋದಕ್ಕೆ, ಕಾಯಿಲೆಗಳನ್ನ ವಾಸಿ ಮಾಡೋಕ್ಕೆ ಏನ್ ಮಾಡ್ತಾರೆ ಅಂತ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಅಂತ ನೋಡ್ತೀರಿ. ಅದಕ್ಕೆ ಕರ್ತಾ ಇಲ್ಲಿ ಪೀತಸ್ಗಳೇ ಎರಡು ಪ್ಯಾರಲಲ್ ನೋಡಿ. ಆಕ್ಚುಲಿ ರೆವಲೇಷನ್ ನ್ಯೂ ಟೆಸ್ಟಿಮೆಂಟ್ಗೆ, ಓಲ್ಡ್ ಟೆಸ್ಟಿಮೆಂಟ್ಗೆ ರೆವಲೇಷನ್ ಯಾವ್ದಪ್ಪ ಅಂದರೆ ದ ಬುಕ್ ಆಫ್ ಎಜೇಕಿಯಲ್. ಎರಡು ಏನ್ರಿ ಪ್ಯಾರಲಲ್ ಚಾಪ್ಟರ್, ಪ್ರಕಟಣೆ 22ನೇ ಅಧ್ಯಾಯ ಮತ್ತು ಎಜೇಕಿಯಲ್ 47ನೇ ಅಧ್ಯಾಯ, ಎರಡು ಪ್ಯಾರಲಲ್ಲು. ಎಜೇಕಿಯಲ್ ಅಲ್ಲಿ ಏನು ನೋಡ್ತೀರಿ, ಇಲ್ಲಿ ಬಂದ್ಬಿಟ್ಟು ಏನ್ರಿ ದೇವರ ಆಲಯದಿಂದ ನೀರು ಬಂತು ಅಂತ ನೋಡ್ತೀರಿ, ಪ್ರಕಟಣೆ ಪುಸ್ತಕದಲ್ಲಿ ದೇವರ ಸಿಂಹಾಸನದಿಂದ ಬಂತು ಅಂತ ನೋಡ್ತೀರಿ. ಆ್ಯಕ್ಚುಲಿ ದೇವರ ಸಿಂಹಾಸನ ಎಲ್ಲಪ್ಪ ಇತ್ತು ಅಂದರೆ ದೇವರ ಆಲಯದಲ್ಲಿತ್ತು. ದೇವರ ರಾಜ್ಯಾಧಿಕಾರ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಯಾರಿಗಪ್ಪ ಕೊಡ್ತಾರೆ ಅಂದರೆ ಸಭೆಗೆ ಕೊಡ್ತಾರೆ ಅಂತ ನೋಡ್ತಿರಲ್ಲ ಅಲ್ಲರ ಏನ್ರಿ, ಮನುಷ್ಯ ಕುಮಾರನಿಗೆ ಒಬ್ಬ ಒಬ್ಬ ಆತನಿಗೆ ಮತ್ತೆ ಆತನ ಸಂತರುಗಳಿಗೆ ರಾಜ್ಯವು ಕೊಡಲ್ಪಟ್ಟಿತ್ತು, ದಾನಿಯೇಲ್ 7ನೇ ಅಧ್ಯಾಯ. ಇವರು ದೇವರ ಆಲಯ ಅದರ ಅವರಿಂದನೇ ರಾಜ್ಯ ಆಡಳಿತ ಏನು ಮಾಡ್ತಾರೆ ಶುರು ಆಗೋದು. ಯಾವಾಗ ಆಡಳಿತ ನಡೆಸ್ತಾರೋ ಸತ್ಯ ಏನು ಮಾಡ್ತಾರೆ ಅಲ್ಲಿ ಏನಾಗ್ತದೆ, ಅಲ್ಲಿ ಸಭೆಯಿಂದ ಸತ್ಯ ಏನಾಗ್ತದೆ ಹೊಡ್ತಾರೆ ನೋಡಿರ್ತೀನಿ ಅಲ್ವರ. ಅದು ನೀರು ಹೆಂಗಿತ್ತು ಸ್ಫಟಿಕ ಥರ ಇತ್ತು ಅಂದರೆ ಅಷ್ಟು ಕ್ಲಿಯರ್ ಆಗಿರ್ತಾರೆ ನೋಡಿ. ಇವಾಗ ಸತ್ಯ ಹೆಂಗಿದೆ ಇವಾಗ ನೋಡಿ, ಇವಾಗ ನಾನು ನಿಮಗೆ ಕ್ಲಾಸ್ ಹೇಳ್ಕೊಡ್ತೀನಿ ಅಲ್ವರ, ಈ ಕ್ಲಾಸು ಎಷ್ಟು ಜನಕ್ಕೆ ಪ್ರಯೋಜನ ಆಗ್ತದೆ, ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ, ಎಷ್ಟು ಜನ ಇದನ್ನ ಗ್ರಹಿಸ್ಕೊಂತಾರೆ, ಇದು ನಿಜವಾಗ್ಲೂ ಸತ್ಯ ಅಂತ ಎಷ್ಟು ಜನ ನಂಬ್ತಾರೆ ಅಲ್ವರ. ಖಂಡಿತವಾಗೂ ಎಲ್ಲರೂ ಇಲ್ಲ ರೀ ಅಲ್ವರ. ಇವಾಗ ನೀರು ಏನಾಗಿದೆ, ಕಲ್ಮಶ ಥರ ಎಲ್ಲ ಬೆರ್ತೋಗಿದೆ. ಕ್ರಿಸ್ತನ್ ರಾಜ್ಯದಲ್ಲಿ ಹೆಂಗಿರ್ತಾನೆ ಸ್ಫಟಿಕ ಥರ. ಇವಾಗ ನಾ ಇವೆಲ್ಲ ಏನು ಪಾಠ ಕೇಳ್ತಾ ಇದ್ರು, ಕ್ರಿಸ್ತನ್ ರಾಜ್ಯದಲ್ಲಿ ಇದೇ ಕೇಳಲೇಬೇಕ್ರಿ. ಯಾಕಂದರೆ ಎಷ್ಟೋ ಒಂದು ತಪ್ಪಾದ ಉಪದೇಶಗಳಿಗೆ ಜನಗಳಿಗೆ ಏನಾಗ್ರೆ ಮುಳುಗೋಗೋರೆ, ಕ್ರೈಸ್ತವರಿಗೆ ಗೊತ್ತಿಲ್ಲ. ಈ ಕ್ರೈಸ್ತವರಿಗೆ ಫಸ್ಟ್ ದೇವ್ರು ತಿಳಿಸ್ಕೊಡ್ತಾರೆ ಅಲ್ವರ. ಎಲ್ಲರೂ ಏನೋ ಪರಲೋಕಕ್ಕೆ ಹೋಗಲ್ಲ, ಎಲ್ಲ ಕ್ರೈಸ್ತರು ಇಲ್ಲೇ ಎದ್ಬೋತಾರೆ, ಅದೆಲ್ಲ ಭ್ರಮೆ ಅಲ್ವರ. ಕ್ರಿಸ್ತನ ಹೆಜ್ಜೆ ಜಾಡಿ ನಡಿಬೇಕು ಅಂದರೆ ವಾಕ್ಯದ ಪ್ರಕಾರ ನಡೆದ್ರೆ ಇದ್ರೆ ಏನೇ ಕಾರಣಕ್ಕೂ ಕ್ರಿಸ್ತನ ಶಿಷ್ಯನಾಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಯೇಸುಕ್ರಿಸ್ತ ಹೇಳ್ತಾರೆ ಯೋಹಾನ 8:31-38ರಲ್ಲಿ, ನೀವು ವಾಕ್ಯದಲ್ಲಿ ನೆಲೆಗೊಂಡವರಾಗಿದ್ದರೆ ನಿಜವಾಗ್ಲೂ ನನ್ನ ಶಿಷ್ಯನಾಗಿರ್ತೀರ. ನನ್ನ ಶಿಷ್ಯನಾಗಿರೋ ತನ್ನ ತಾನೇ ನಿರಾಕರಿಸ್ಬೇಕು. ಏನು ತನ್ನ ತಾನೇ ನಿರಾಕರಿಸ್ಬೇಕು, ನಮಗಿರತ್ತೆ ಆಸೆ ಆಕಾಂಕ್ಷೆ ಮೈಂಡಲ್ಲಿ ಎಷ್ಟು ಅಷ್ಟೇ ಹಿಡಿದ್ರೆ ಇದನ್ನೇನು ಮಾಡ್ಬೇಕು ನಾವು ಫಸ್ಟು ನೋಡ್ಬೇಕು. ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ, ಏನು ನಮ್ಮ ಮೈಂಡ್ ಹೆಂಗಿದೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಲ್ಲರ. ನೋಡಿ ಇವಾಗ ನಾನು ಒಂದು 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 ವಿಚಾರ ಹೇಳ್ತೀನಪ್ಪ, ಅದನ್ನು ನೀವು ಥಿಂಕ್ ಮಾಡಬಾರ್ದು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಇವಾಗ, ನಾನು ಹೇಳಂತ ವಿಚಾರನ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಬಾರ್ದು, ನಿಮ್ಮ ನಿಮ್ಮ ಮನಸ್ಸನ್ನ ಇವಾಗ ಕಂಟ್ರೋಲ್ ತನಿ ಸರಿ. ನಾನು ಏನು ಏನಂತ ಹೇಳಲ್ಲ, ನೀವು ನೀಲಿ ಆನೆ ಬಗ್ಗೆ ಯೋಚನೆ ಮಾಡಬೇಡಿ, ಏನ್ರಿ ಬ್ಲೂ ಎಲಿಫೆಂಟ್ ಬಗ್ಗೆ ನೀವು ಥಿಂಕ್ ಮಾಡಬೇಡಿ. ಎಷ್ಟು ಜನಕ್ಕೆ ಬ್ಲೂ ಎಲಿಫೆಂಟು ಮನಸ್ಸಲ್ಲಿ ಪಿಕ್ಚರ್ ಬಂತು ಹೇಳಿ, ಬಂತ ಇಲ್ವಾ? ಹಾಂ, ಅದು ಮನುಷ್ಯ ಇದು ಅಲ್ವರ. ನಾವು ಯಾವ್ದನ್ನ ಏನ್ರಿ ಮಾಡಬೇಡ ಅಂತಂತೀರೋ ಅದನ್ನೇ ಮಾಡೋದು ಮನುಷ್ಯನ ಏನ್ರಿ ಬ್ರೈನ್ ಸೇತಾನ ಏನ್ ಮಾಡೋಣ ಗೊತ್ತಾ, ಈ ಪ್ರಪಂಚದೇವ್ರು ಅಷ್ಟು ಕಣ್ಣು ಮಂಕ್ ಮಾಡ್ಬಿಟ್ಟಾರೆ. ಸಮುದ್ರ ಏನಾಗಿದೆ, ನೀರು ಜಲರಾಶಿ ಏನಾಗಿದೆ ಇವತ್ತು, ಸಮುದ್ರ ನೀರು ಏನಾಗಿದೆ ಇವತ್ತು, ಸತ್ಯ ಏನಾಗಿದೆ, ಕಲ್ಮಶ ಆಗ್ಬಿಟ್ಟಿದ್ರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇದು ಎಷ್ಟೇ ತಿಳಿಸ್ಕೊಟ್ರೆ ಕಷ್ಟ. ಅದಕ್ಕೆ ಎಜಿಕಲ್ 47 ರೆವಲೇಷನ್ 22 ಎರಡು ಪ್ಯಾರಲಲ್ ಚಾಪ್ಟರ್. ಸರಿ, ಇವಾಗ ಪಾಯಿಂಟ್ ಬರೋಣ. ಏನಂತ ನೋಡ್ತೇನೆ, ಎರಡು ಆತ್ಮಿಕವಂತ ರೀತಿಯಲ್ಲಿ ಮಾತಾಡಿರೋಂಥ ಮಾತುಗಳು. ಪರಲೋಕದಲ್ಲಿ ನೀರು ಇರುತ್ತೈತೆ, ಈ ಕಡೆ ಆ ಕಡೆ ಮರಗಳೈತೆ, ಹೋಗ್ಬಿಟ್ಟು ಇಷ್ಟ ಬಂದಂಗೆ ಮ್ಯಾಂಗೋ ತಿಂತೀನಿ, ಆ್ಯಪಲ್ ತಿಂತೀನಿ ಅಂತಲ್ಲ ರೀ, ಎಲ್ಲ ಆತ್ಮಿಕ ರೀತಿಯಲ್ಲಿ ಹೇಳಿರೋಂಥದ್ದು ಅಲ್ವರ. ಏನಪ್ಪ ಅದು ಜಲ ಅಂತಾನೇನು, ಸತ್ಯ. ಯೇಸು ಕ್ರಿಸ್ತ ಹೇಳ್ತಾರ ನನ್ನ ನಂಬರ್ ಯಾರು ನಂಬ್ತಾರೋ ಅವ್ರಗಳಿಂದ ಏನಾಗ್ತಂತೆ, ಹಾ ಜೀವ ಜಲಗಳು ಏನಾಗ್ತಂತೆ ಅಲ್ವರ. ನಿಮ್ಗೆಲ್ಲ ವಾಕ್ಯಗಳು ಗೊತ್ತು, ಯೋಹಾನ 4:14, ಯೋಹಾನ 7:38. ಆಮೇಲೆ ದೇವರ ಆಲಯ ಅಂದ್ರೆ ಏನ್ರಿ, ನೀವೇ ದೇವರ ಆಲಯ, ನೀವೇ ಸಭೆ ಅಲ್ವರ. ಇವಾಗ ನಾವು ಸತ್ಯ ಕಲಿತಾ ಇದ್ದೀರಿ, ಈ ಸತ್ಯನ ಕಲ್ತಿದ ಮೇಲೆ ಕ್ರಿಸ್ತನ್ ರಾಜ್ಯದಲ್ಲಿ ಇದೇ ಸತ್ಯನ ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತೀವಿ ನಾವು ತಿಳಿಸ್ಕೊಡ್ತೀರಿ. ಕ್ರಿಸ್ತನ ಸಭೆ ಮುಖಾಂತರ ಸತ್ಯ ಹರಿತಾರೆ. ಹೇಗೆ ಹರಿತಾರೆ, ಒಂದು ಸತಿ ಹರಿದ್ಬಿಡ್ತಾರ, ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಮೊಂಡ್ಕ ಏನು ಪಾದ, ನೆಕ್ಸ್ಟು ಮೊಣಕಾಲು, ನೆಕ್ಸ್ಟು ಸೊಂಟ, ನೆಕ್ಸ್ಟು ತಲೆ, ಕೊನೆಗೆ ಮುಳುಗೋ ರೀತಿಯಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ 1000 ವರ್ಷದಲ್ಲಿ ಎಲ್ಲರಿಗೂ ಸತ್ಯ ಹೋಗ್ಬೇಕಾದ್ರೆ ಎಲ್ಲ ಒಂದೇ ಸತಿ ಹೋಗಲ್ಲ ರೀ, ನಿಧಾನವಾಗಿ ಹೋಗ್ತಾರೆ. ದೇವರು ಮೈಂಡ್ನ ಏನು ಮಾಡ್ತಾರೆ, ಜನಗಳ ಮೈಂಡ್ನ ಚೇಂಜ್ ಮಾಡ್ತಾರೆ. ಹಬಾಕೂಕ್ 2:14 ಓದಿ, ಹಬಾಕೂಕ್ 2:14. ಹೋದ್ರಿ ಯಾರದ್ರ ಬೈಬಲ್ ತೆಗ್ದಿ, ಹಬಾಕೂಕ್ 2:14.
ಎರಡು ಅರ್ಧ.
ಹೌದು ಸರ್.
ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಮಹಿಮೆಯು ಜ್ಞಾನವು ತುಂಬಿಕೊಂಡಿರುವುದು.
ಸಮುದ್ರದಲ್ಲಿ ಯಾವ ಥರ ನೀರು ತುಂಬಿದೆ? ನೀರು ಇಳಿದ್ರೆ ಜಾಗ ಆದರೆ ಇದೆಯಾ? ಈ ಥರ ಯಹೋವನ ಜ್ಞಾನ ಇಡೀ ಲೋಕದಲ್ಲಿ ಕ್ರಿಸ್ತನ ಎಡಮಡಿಕೆನಾಗಿರ್ತಾ ತುಂಬಿರ್ತಂತ ನೋಡ್ತೀನಿ. ದೇವರ ಜ್ಞಾನನೇ ಇಲ್ದಿರಂಥ ಜನಗಳು ಒಬ್ಬರು ಇಲ್ಲಲ್ಲಿ. ಸಂಪೂರ್ಣವಾಗಿ ಏನು ಮಾಡ್ತಾರೆ ಅಲ್ಲಿ? ಮುಳುಗೋಗಿರ್ತಾರೆ ಅಲ್ವರ. ಸತ್ಯ ಈ ಜನಗಳಿಗೆ ಸತ್ತೋಗ್ತಾರಂತ ಮನುಷ್ಯರಿಗೆ ಟಚ್ ಆಗಿದ ತಕ್ಷಣ ಏನಾಗ್ತಾರೆ? ಸತ್ತೋಗಿರೋ ಮೀನೆಲ್ಲ ಏನಾಗ್ತಾರೆ? ಜೀವಂತವಾಗಿ ಬಿಡ್ತಾರೆ. ಸತ್ಯ ಹೋಗಿದ ತಕ್ಷಣ ಯಾವ ಮನುಷ್ಯರು ಎಲ್ಲ ಸತ್ತೋಗ್ತಾ ಇದ್ರೋ ಎಲ್ಲ ಜೀವಂತವಾಗಿ ಬರ್ತಾರೆ ಅಲ್ವರ. ಯೇಸುಕ್ರಿಸ್ತ ಏನಂತಂದ್ರು? ಹಾಂ, ಆಶ್ಚರ್ಯ ಪಡಬೇಡಿರಿ, ಯೋಹಾನ 5:28-29, ಸಮಾಧಿಯಲ್ಲಿ ಮಲಗಿರೋರು ಎಲ್ಲರೂ ಆತನ ಧ್ವನಿಯನ್ನು ಕೇಳಿ ಏನಂತೆ ಎದ್ದು ಬರುವಂಥ ಕಾಲ ಏನಾಗ್ತದೆ? ಬರ್ತದೆ. 1 ಕೊರಿಂಥ 15:21-22 ಹೇಳ್ತಾರೆ, ಆದಾಮ್ನಲ್ಲಿ ಎಲ್ಲರೂ ಸಾಯೋ ಪ್ರಕಾರ ಕ್ರಿಸ್ತನ ಹೇಳ್ತಾರೆ ಎಲ್ಲರೂ ಜೀವಿತರಾಗುವರು. ಎಲ್ಲರೂ ಜೀವಿತರಾಗಿ ಆಗೇ ಆಗ್ತಾರೆ. ಬರ್ದಿಟ್ಕೊಳ್ಳಿ, ಇದು ಸತ್ಯ. ನಾವು ನಂಬ್ತಿರೋ ಬಿಡ್ತಿರೋ, ಮನುಷ್ಯ ಸತ್ತೋಗಿ ಮೇಲೆ ಈ ಭೂಮಿಗೆ ವಾಪಸ್ ಬರಲೇಬೇಕು, ಬಂದೇ ಬರ್ತಾನೆ. ಅದರ ಇನ್ಕ್ಲೂಡಿಂಗ್ ಕ್ರೈಸ್ತವರು ಏನ್ರಿ ಏನ್ರಿ, ಇನ್ಕ್ಲೂಡಿಂಗ್ ಯಾರ್ಯಾರೆಲ್ಲ ಸತ್ಯ ಅಂತ ಹೇಳಿದಿರಂತ ಕ್ರೈಸ್ತವರು ಎಲ್ಲರೂ ಏನ್ ಮಾಡ್ತಾರೆ ಬಿಡ್ತಾರೆ? ಯೇಸುಕ್ರಿಸ್ತನ ಹಿಂಬಾಲಿಸೋರು ಮಾತ್ರ ಸ್ವಲ್ಪ ಜನಕ್ಕೆ ಮಾತ್ರ ಪರಲೋಕ ರಕ್ಷಣೆ, ಮಿಕ್ಕಿದ ಎಲ್ಲರಿಗೆ ಏನ್ರಿ ಭೂಲೋಕದ ರಕ್ಷಣೆನೆ. ದೇವ್ರು ಎಷ್ಟು ಕೃಪಾವಂತ ನೋಡಿದ್ದೀನಿ, ಮನುಷ್ಯನಿಗೆ ಮಾಡಿದ ತಪ್ಪುಗಳಿಗೆ ತಕ್ಕಂತೆ ಶಿಕ್ಷೆ ಏನ್ ಮಾಡಿಲ್ಲ ದೇವರು, ಕೊಡ್ಲಿಲ್ಲ. ಎಂತ ಕೃಪಾಭರಿತನಾಗಿರೋ ದೇವರು, ಎಲ್ಲರಿಗೆ ಏನ್ ಮಾಡ್ತೀನಿ? ಆಶೀರ್ವಾದ ಕೊಡ್ತೀನಿ ಅಂತ ಏನ್ ಮಾಡೋ ದೇವರಲ್ಲಿ ಹೇಳೋರೆ. ಅದಕ್ಕೆ ಎಲ್ಲ ಮೀನುಗಳು ಏನಾಗ್ತವೆ? ವಾಪಸ್ಸು ಜೀವಂತವಾಗಿ ಬರ್ತಾನಂತೆ. ಸರಿ, ಆ ಕಡೆ ಈ ಕಡೆ ಮರಗಳಿತ್ತಲ್ಲ, ಏನದು ಮರಗಳು? ಹಾ ಹಾ, ಕರೆಕ್ಟ್
ಔಷಧಿ
ಕರೆಕ್ಟ್ ಹೇಳಿದ್ರೆ. ಔಷಧಿಗೆ, ಸಾರಿ ಎಕ್ಸ್ಕ್ಯೂಸ್ ಮಿ, ನೋಡ್ಬೇಕಾರೆ ಆ ಕಡೆ ಈ ಕಡೆ ಮರಗಳಿತ್ತು ಅಂತಂದ್ರೆ ಏನ್ ಗೊತ್ತಾ? ಮರಗಳು ಅಲ್ಲಿ ವಿಸಿಕೆಲೆಯಲ್ಲಿ ನೋಡಿದ್ರಿ, ಅದು ಮನುಷ್ಯನ ಕಾಯಿಲೆಗಳನ್ನ ವಾಸಿ ಮಾಡೋಕ್ಕೆ, ರೋಗಗಳನ್ನ ವಾಸಿ ಮಾಡೋಕ್ಕೆ ಒಂದೊಂದು ತಿಂಗಳಿಗೆ ಒಂದೊಂದು ಫಲಗಳು ಕೊಡ್ತಾ ಇತ್ತು ಔಷಧಿಗಾಗಿ ಅಂತ ನೋಡಿದ್ರಿ ಅಲ್ವರ. ಸಿ, ಯಾರ್ರೀ ಮರಗಳು? ನೀವು ಹೇಳ್ರಿ, ನೀತಿವಂತರ ಹೆಂಗವ್ರಂತೆ? ನೀತಿ ಕರೆಕ್ಟ್, ದೇವದಾರು ವೃಕ್ಷ ಥರ ಇದ್ದಾನೆ. ಆಮೇಲೆ ಕೀರ್ತನೆ ಒಂದು ಒಂದರಲ್ಲಿ ಹೇಳ್ತಾರಲ್ಲ, ಏನು ಹೇಳ್ತಾರೆ?
ದುಷ್ಟರ ಆಲೋಚನೆಯಂತೆ ನಡೆದೆ,
ಆ
ಪಾಪದವರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ
ಕರೆಕ್ಟ್
ನಿಂದಕರೊಡನೆ ಕೂತುಕೊಳ್ಳದೆ,
ನೋಡ್ರ ಏನ್ರಿ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ.
ಯಹೋವನ ಧರ್ಮಶಾಸ್ತ್ರದಲ್ಲಿ
ಯೌವನ
ನಿಂತುಕೊಂಡು
ಧರ್ಮಶಾಸ್ತ್ರ ಹಗಲಿರುಳು
ಧ್ಯಾನಿಸಿದರು
ಧ್ಯಾನಿಸಿದ್ರು.
ಹೌದಲ್ಲ,
ಓ
ನೀರಿನ
ಭಾಗ್ಯ
ಕಾಲುವೆಗಳು ಬೆಳೆಯಲ್ಲದ ಬಳಗ ಮಾಡದ ಹಾಕಿದ್ರು.
ನೋಡ್ರಿ, ಹಗಲಿರುಳು ದೇವರ ವಾಕ್ಯಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಮುಖ್ಯತ್ವ ಕೊಟ್ಟವರೆ ದೇವರ ಮಕ್ಕಳು. ಅವ್ರು ಹೆಂಗಿರ್ತಾರಂತೆ? ಮರಗಳ ಥರ ಇರ್ತಾರಂತೆ. ಏನು ತಕ್ಕ ಫಲಕ್ಕೆ ತಕ್ಕ ಕಾಲಕ್ಕೆ ಮಾಡ್ತಾರೆ, ಫಲಗಳನ್ನ ಕೊಡ್ತಾರೆ ಅಂತ
ಕಾಲದಲ್ಲಿ
ನೋಡ್ರಿ ಅಂತೀನಿ ಅಲ್ವರ.
ಅದರ ಎಲೆ ಬಾಡುವುದಿಲ್ಲ.
ಎಸ್, ಎಲೆಗಳು ಬಾಡೋದಿಲ್ಲ. ಎಲೆ ಅಂತಾನೆ ಏನ್ರಿ, ಮರಕ್ಕೆ ಜೀವನೇ ಎಲೆ. ಮರಕ್ಕೆ ಎಲೆ ಇಲ್ಲ ಅಂತ ತಿಳ್ಕೊಳ್ಳಿ, ಮರ ಒಣಗೋಯ್ತು ಅಂತ, ಸತ್ತೋಯ್ತು ಅಂತ ಅರ್ಥ. ಎಲೆ ಏನ್ ಗೊತ್ತಾ? ಜೀವ, ಸಭೆಯ ಜೀವಿತನ ದೇವರು ಇಡೀ ಲೋಕ ಜನಗಳಿಗೆ ಏನ್ರಿ ಕಾಯಿಲೆ ವಾಸಿ ಮಾಡೋಕ್ಕೆ ಮೆಡಿಸನ್ ಆಗಿ ಯೂಸ್ ಮಾಡ್ತಾರೆ. ಹೇಗೆ? ಇವಾಗ ನಮಗೆ ತುಂಬ ಬೇಜಾರಾಗ್ಬಿಡ್ತದ್ರಿ, ಎಲ್ಲ ಕಳ್ಕೊಂಬಿಡ್ತೀನಿ ಅಂತ ತಿಳ್ಕೊಳ್ಳಿ, ಯಾರೋ ನಮ್ಗೆ ಮೋಸ ಮಾಡಿಬಿಡ್ತಾರೆ, ನಮ್ಗೆ ತುಂಬ ಬೇಜಾರಾಗ್ಬಿಡ್ತಾರೆ. ಆವಾಗ ನಾವು ಬೈಬಲ್ನಲ್ಲಿ ಯಾರನ್ನ ನೆನೆಸ್ಕೊಂತೀರಿ? ಯೋಸೆಫ್ನ ನೆನೆಸ್ಕೊಂತೀರಿ? ಏನಪ್ಪಾ ನಮ್ಮ ಜೊತೆಗಿದ್ದರೆ ಮೋಸ ಮಾಡಿಬಿಟ್ರಲ್ಲ ಅಂತ. ಅದೇ ಯೋಸೆಫ್ಗೆ ದೇವ್ರ ಕೈ ಬಿಟ್ರಾ? ಇಲ್ಲ ರೀ, ಆಶೀರ್ವದಿಸ್ತಾರೆ. ಅವಾಗ ಏನಾಗ್ತದೆ ನಮಗೆ? ಯಾರು ನಮ್ಗೆ ಕೈ ಬಿಟ್ಟರು, ಯಾರು ನಮ್ಗೆ ಮೋಸ ಮಾಡಿದ್ರು, ದೇವ್ರು ನಮ್ಗೆ ಏನು ಮಾಡಲ್ಲ, ಕೈ ಬಿಡಲ್ಲ ಅಂತ. ಇವಾಗ ಹಾಂ, ಯೋಸೆಫಿನ ಎಲೆ, ಯೋಸೆಫಿನ ಜೀವಿತ ನಮ್ಗೆ ಹೆಂಗಿದೆ? ಔಷಧಿ ಥರ ಇದೆ. ಈ ಥರ ನಮ್ಮ ಜೀವಿತ ಸಾವಿರಸ್ತಲ್ಲಿ ಬರುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಹೆಂಗಿರ್ತಾರೆ ಗೊತ್ತಾ? ಔಷಧಿ ಥರ. ನೋಡಪ್ಪ, ಇವರು ದೇವ್ರ ಮಕ್ಳು ಕಣಪ್ಪ, ಇವರು ಬೈಬಲ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ರು ಗೊತ್ತಾ? ದೇವ್ರ ವಾಕ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ರು ಗೊತ್ತಾ? ಬೈಬಲ್ ಇರೋದನ್ನೇ ಫಾಲೋ ಮಾಡಿದ್ರು ಇವರು. ಯಾರೆಲ್ಲ ಅಗೇನ್ಸ್ಟ್ ಆಗಿದ್ರು ಸರಿ, ಇವರು ಸಭೆಯೆಲ್ಲ ಅಗೇನ್ಸ್ಟ್ ಆಗಿದ್ರು ಸರಿ, ಇವರು ಸಹೋದರ ಸಹೋದರಿಗಳು ಇವ್ರ ಸಂಬಂಧಿಕರೆಲ್ಲ ಅಗೇನ್ಸ್ಟ್ ಆಗಿದ್ರು ಸರಿ, ದೇವ್ರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ರು ಗೊತ್ತಾ? ಇವ್ರ ನಿಜವಾದ ಮರಗಳು, ಇವ್ರ ಎಲೆ ನಾವು ತಿನ್ನೋಣ, ಇವ್ರ ಹಣ್ಣುಗಳು ಅಲ್ಲರ. ಪ್ರತಿ ಪವಿತ್ರ ಆತ್ಮನ ಏನ್ರಿ ಹಾ ಗುಣಗಳಿತ್ತು ಗೊತ್ತಾ? ಪ್ರೀತಿ, ನೀತಿ, ವಿಶ್ವಾಸ, ನಂಬಿಕೆ, ಕ್ಷಮೆ, ದಮೆ, ಇವೆಲ್ಲ ನಾವು ಬೆಳೆಸ್ಕೊಳ್ಳೋಣ ಅಂತಂದ್ಬಿಟ್ಟು ಲೋಕ ಜನಗಳಿಗೆ ಏನಾಗ್ತಾರೆ? ಒಂದು ಎಕ್ಸಾಂಪಲ್ ಆಗ್ಬೇಕ್ರಿ ಅಲ್ವರ ಕರ್ತನಲ್ಲಿ ಪ್ರೀತಿಗಳು. ಅದಕ್ಕೆ ನಾವು ಇವಾಗ ದೇವ್ರ ವಾಕ್ಯಕ್ಕೆ ವಿಧೇಯರಾಗಿದ್ರೆ ನಾವು ನೀತಿವಂತರಾಗಿರೋ ಮರಗಳ ಥರ ಇರ್ತೀರಿ ಅಲ್ವರ. ಆಮೇಲೆ ನೋಡ್ರಿ, ಅಲ್ಲಿ ನೋಡ್ತಾರೆ ಬೆಸ್ತರುಗಳಿದ್ರಂತೆ ಮೀನು ಹಿಡಿಯೋರು. ಯಾರಿದ್ದು ಮೀನು ಹಿಡಿಯೋರು? ಕ್ರಿಸ್ತನ್ ರಾಜ್ಯದಲ್ಲಿ ಯಾರು ಗೊತ್ತಾ ಮೀನು ಹಿಡಿಯೋದು? ಪಿತೃಗಳು.
ಪೇತ್ರ ಯಾಕೋಬ ಯೋಹಾನ
ಹಾಂ,
ಅಂದ್ರೆ
ಅದು ಅದು ಯೇಸುಕ್ರಿಸ್ತನ ಕಾಲದಲ್ಲಿ. ಹಾಂ, ಯೇಸುಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಯಾರು ಹಿಡಿತಾರೆ ಗೊತ್ತಾ? ಮೀನ್ನ ಭೂಲೋಕದಲ್ಲಿ ಯಾರು ಹಿಡ್ತಾರೆ ಅಂದರೆ, ಭೂಲೋಕಕ್ಕೆ ವಿಸಿಬಲ್ ಮಂತ್ರಿಗಳ ಥರ ಆಬೇಲಿಂದ ಸ್ನಾನಿಕನದ ಯೋಹಾನದವರೆಗೂ ಎಲ್ಲಾ ಪಿತೃಗಳು ಭೂಲೋಕದಲ್ಲಿ ಏನ್ ಮಾಡ್ತಾರೆ, ಎದ್ ಬಿಡ್ತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನೀವು ಏನ್ರಿ ದೇವರಾಜ್ಯದಲ್ಲಿ ಅಬ್ರಹಾಮ್ ಇಸಾಕ್ ಯಾಕೋಬನ್ನ ಮತ್ತೆ ಪೂರ್ವ ಪಶ್ಚಿಮ ಎಲ್ಲ ಜನಗಳು ಬಂದು ದೇವರು ರಾಜ್ಯ ಊಟಕ್ಕೆ ಕೂತ್ಕೊಂಡು ನೋಡ್ಬೇಕಾರೆ, ಎಲ್ಲ ಪ್ರವಾದಿಗಳು ನೋಡ್ಬೇಕಾರೆ, ನಿಮ್ಗೇನಾಗ್ತದೆ ಕಷ್ಟ ಆಗ್ತಾರೆ ಅಂತ ಹೇಳ್ತಾರಲ್ಲ. ಅಂದ್ರೆ ದೇವರಾಜ್ಯದಲ್ಲಿ ಅಬ್ರಹಾಮ್ ಇಸಾಕು ಯಾಕೋಬ್ ಎಲ್ಲ ಪ್ರವಾದಿಗಳು ಭೂಲೋಕದಲ್ಲಿ ಇರ್ತಾರೆ. ಇವ್ರು ಏನ್ ಮಾಡೋದು, ಜನಗಳಿಗೆ ಮೀನ್ ಹಿಡಿಯೋದು ಅಂತ ಗೊತ್ತಾ, ಮೀನಿಂಗ್ ಜನಗಳಿಗೆ ಸತ್ಯ ಕೊಡ್ತಾರೆ. ಇವಾಗ ನಾವು ಹಿಂಗೆ ಮೀನು ಹಿಡಿತೀರಿ ಜನಗಳಿಗೆ ಸತ್ಯ ಕೊಟ್ಟು 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 ಏನು ಮಾಡ್ತೀರಿ, ಹಿಡಿತೀನಿ ನೋಡಿರ್ತೀನಿ. ಇವಾಗ ನೋಡಿ ನಿಮಗೆಲ್ಲ ಸತ್ಯ ಕೊಟ್ಟಿದ್ರೋ ಇಲ್ಲೋ, ಹಾಂ ನಿಮಗೆಲ್ಲ ಮೀನು ಥರ ಬೇಟ್ ಹಾಕಿದ್ರೋ ಇಲ್ವಾ, ಅಲ್ವರ ನೀವೆಲ್ಲ ಮೀನು ಥರ ಸಿಗಾಕೊಂಡಿದ್ದೀರಾ, ಹಾಂ ಸಿಗಾಕೊಬೇಕು. ನನಗೂ ಒಂದು ಕಾಲಲ್ಲಿ ಒಬ್ರು ಹಾಕಿದ್ರು, ಅದರ ನಾನು ಏನು ಮಾಡಿದ್ದೀನಿ ಸಿಗಾಕೊಂಡಿದ್ದೀನಿ. ಅದರ ಆ ಮೀನು ಆಹಾರಕ್ಕೆ ಏನು ಮಾಡಬೇಕು, ಮುಖ್ಯತ್ವ ಕೊಡಬೇಕು. ಕೊಡಲಿಲ್ಲ ಅಂತ ಹೆಂಗೆ ಗೊತ್ತಾ ಮೀನಿಂಗು, ನಾವು ಮೀನು ಅಲ್ಲ ಅಂತಲ್ಲರಿ. ಅಲ್ವರ ಅದಕ್ಕೆ ನೋಡ್ಬೇಕಾರೆ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲ ಲೋಕ ಜನಗಳಿಗೆ ಪಿತೃಗಳು ಏನು ಮಾಡ್ತಾರೆ, ಸತ್ಯನ ಕೊಡ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಅದಕ್ಕೆ ಏನ್ರಿ ಎಜಿಕಿಯಲ್ಲಿ ಮಾತಾಡಿದ್ರು ನೋಡಿ, ಅದ್ರಲ್ಲಿ ಅಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂದರೆ ಎಜಿಕಿಯಲ್ 47:11 ಓದಿದ್ದೀರಿ ನೋಡೋಣ. 47:11ನಲ್ಲಿ ಎಲ್ಲ ಜಾಗನ ದೇವರು ಎಂತ ಗುಣಪಡಿಸ್ತಾರಂತೆ. ಅರೆ ಗುಣಪಡಿಸ್ತೀರ ಒಂದು ಜಾಗ ಇರ್ತಾರಂತೆ. ಏನದು ಎಜಿಕಿಯಲ್ 47:11 ನೋಡ್ರಿ ಅಂತೀನಿ. ಹಾಂ
ಆದರೆ ಅದರ ಸುತ್ತಣ ಜೌಗು ನೆಲವು ಸವುಳು ಹೊಂಡಗಳು ಸಿಹಿಯಾಗುವುದಿಲ್ಲ, ಅವು
ನೋಡ್ರ
ಉಪ್ಪಿನ ಗಣಿಯಾಗುವವು.
ನೋಡ್ರ ಸ್ವಲ್ಪ ಜಾಗ ಮೂಲೆಯಲ್ಲಿ ಸ್ವಲ್ಪ ಐತಂತೆ, ಅದು ಏನಾಗಲ್ಲ ಸಿಹಿ ಆಗೋದಿಲ್ಲ, ಉಪ್ಪಿನ ಗಣಿತನೇ ಇರ್ತಾರಂತೆ. ಏನಿದು ಅಂದರೆ ಕ್ರಿಸ್ತನ್ ರಾಜ್ಯದಲ್ಲೂ ಕೂಡ ಎಷ್ಟೋ ಜನಕ್ಕೆ ಸತ್ಯ ಕೊಟ್ಟರು ಸರಿ, ಹೆಂಗೆ ಗೊತ್ತಾ ಮಾಡ್ತಾರೆ, ಕೆಲವು ಜನ ಸತ್ಯನ ಕೇಳಲ್ಲ. ಐಸಾಯಾ 26:9-10 ಓದಿ. ಏಷಾಯ 26:9-10.
ರಾತ್ರಿಯಲ್ಲಿ ನಿನ್ನನ್ನು ಮನಃಪೂರ್ವಕವಾಗಿ ಹಾರೈಸಿದ್ದೇವೆ, ಹೌದು ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವರು.
ನೋಡ್ರೆ ಕ್ರಿಸ್ತನು ನ್ಯಾಯ ವಿಚಾರಣೆ ಮಾಡ್ಬೇಕಾದ್ರೆ 1,000 ವರ್ಷದ ಜನಗಳು ಏನ್ ಮಾಡ್ತಾರೆ, ಧರ್ಮಜ್ಞಾನ ಪಡ್ಕೊಂತಾರಂತೆ. ಆದ್ರೆ ಏನಾಯ್ತು ನೆಕ್ಸ್ಟ್? ಹಾ
ದುಷ್ಟರನ್ನು ಕರುಣಿಸಿದರೂ ಅವರು ಧರ್ಮಜ್ಞಾನವನ್ನು ಪಡೆಯರು. ಯಹೋವನ ಮಹಿಮೆಯನ್ನು ಲಕ್ಷಿಸದೆ ಯಥಾರ್ಥವಂತರ ದೇಶದಲ್ಲಿಯೂ ಅನ್ಯಾಯವನ್ನ ಆಚರಿಸುವರು.
ನೋಡ್ರ ಬೇಕು ಅಂತ ತಪ್ಪು ಮಾಡ್ತಾನೆ ಇರ್ತಾರೆ ಕೆಲವು ಜನ, ಅದಕ್ಕೆ ಏನ್ ಮಾಡ್ತಾರೆ ದೇವರು ಅವ್ರನ್ನ ಎರಡನೇ ಮರಣಕ್ಕೆ ಹಾಕ್ತಾರೆ. ಏನಿದೆ ಎರಡನೇ ಮರಣ, ನಾವು ಬರುವಂತ ವಾರಕ್ಕೆ ಎರಡನೇ ಮರಣದ ಬಗ್ಗೆ ಪಾಠ ನಾವು ಏನ್ ಮಾಡೋದು, ಸೆಕೆಂಡ್ ಡೆತ್. ಸೆಕೆಂಡ್ ಡೆತ್ ಅಂದ್ರೆ ಇದೆಯಾ? ಎಸ್ ಇದೆ. ಅದೇನು ಅಂತಂದ್ಬಿಟ್ಟು ಸತ್ಯವಾದ ವಾಕ್ಯಗಳ ಮುಖಾಂತರ ನಾವೇನು ಮಾಡೋಣ ನೋಡೋಣ. ಅದರ ಅದರಿಂದ ಏನ್ರಿ ಏನ್ರಿ ಯೋರ್ಧನ್ ನದಿಯಲ್ಲಿ ಮನುಷ್ಯನ ಮಾರ್ಗನೇ ಮಾಡೋದು ನಮಗೆ ಬ್ಯೂಟಿಫುಲ್ ಆಗಿ ನೋಡಿಸಿದ್ದಾರೆ. ಆದಾಮಿಂದ ಹುಟ್ಟಿರಂತೆ ಎಲ್ಲ ಮನುಷ್ಯರು ಎಲ್ಲಿಗೆ ಸೇರ್ತಾರೆ, ಸಮಾಧಿಗೆ ಸೇರ್ತಾರೆ. ಆದರೆ ಸಮಾಧಿಯಲ್ಲಿ ಸೇರಿದಂತೆ ಎಲ್ಲ ಮನುಷ್ಯರು ಕ್ರಿಸ್ತನ ಏನಂತಾರೆ ವಾಪಸ್ಸು ಜೀವಂತವಾಗಿ ಬರುವಂಥ ವಿಚಾರನೇ ನಮಗೆ ಯೋರ್ಧನ್ನಲ್ಲಿ ಏನು ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಇಟ್ಟವರೆ. ಅಲ್ವರ ನೋಡ್ರಿ ಇದ್ದೀನಿ ಡೆಡ್ ಸೀನ್ ಏನು ಮಾಡ್ತಾರೆ ದೇವರು ವಾಸಿ ಮಾಡ್ತಾರೆ. ಅಲ್ವರ ಸತ್ತೋಗಿರೋಂಥ ಎಲ್ಲ ಮನುಷ್ಯರಿಗೆ ಸತ್ಯ ಕೊಟ್ಟು ಏನು ಮಾಡ್ತಾರೆ ದೇವರು ಕ್ರಿಸ್ತನ ರಾಜ್ಯದಲ್ಲಿ ಜೀವಂತವಾಗಿ ಏನು ಮಾಡ್ತಾರೆ ಕರ್ಕೊಂಡ್ಬರ್ತಾರೆ. ಓಕೆನಾ? ದೇವರಿಗೆ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗೇನೋ ಪ್ರಶ್ನೆ ಇದ್ರೆ ಕೇಳ್ರಿ. ಏನೋ ಡೌಟ್ಸ್ ಏನೋ ಕ್ವಶನ್ಸ್ ಏನೋ ಇದೆಯಾ? ಯಾವ ಬುದ್ಧರ್ ಹೇಳ್ರಿ ಬುದ್ಧರ್.
ಈಗ ಅದು ಅಲ್ಲಿ ನೀರು ಕಲ್ಮಶವಾಗಿ ಹರಿಯುತ್ತಿತ್ತಲ್ಲ, ಅದು ರೀಸನ್ ಏನು ಕಲ್ಮಶವಾಗಿ ಹರಿ?
ಅಲ್ಲಿ ಏನಂತಂದ್ರೆ ಈ ಲೇಕ್ ಹುಲ್ಲಾಯಿಂದ ಬಿಟ್ಟಿದ ತಕ್ಷಣ ವೆರಿ ಸ್ಟೀಪ್ ಆಗಿದೆ ಜಾಗ. ಈ ಸ್ಟೀಪ್ ಆಗಿರೋದ್ರಿಂದ ಈ ಈ ಫ್ಲಡ್ ಬಂದವಾಗ ಹೆಂಗೆ ಈ ಜೇಡಿ ಮಣ್ಣು ಗಲೀಜು ಮಣ್ಣೆಲ್ಲ ಸೇರ್ಕೊಂಡು ಬರ್ತಾರೋ ಆ ಥರ ನ್ಯಾಚುರಲ್ ಆಗಿ ಹಂಗಿದೆ, ಹಾಗಿರೋದ್ರಿಂದ ಹಂಗೆ ಬರ್ತಾರೆ.
ಓಕೆ.
ಅದು ಫಸ್ಟಿಂದನೂ ಹಂಗೆ ಇರೋದಂತೆ, ಅದನ್ನು ಯಾರೋ ಮ್ಯಾನ್ ಮೇಡ್ ಈ ಥರ ಮಾಡಿಲ್ಲ. ಸೊ ಅದು ನ್ಯಾಚುರಲ್ ಆಗಿ ಆ ಥರ ಕಲ್ಮಶನ ಹರ್ಕೊಂಡೇ ಬರೋದು. ಆದರೆ ಈ ಗಲೀಲಿ ಸಮುದ್ರ ಬಂದ ತಕ್ಷಣ ನೀರೇನಾಗ್ತದೆ ಸ್ವಲ್ಪ ಫ್ಲ್ಯಾಟ್ ಆಗಿರೋದಕ್ಕೆ ಶುರು, ಸಮುದ್ರ ಅಲ್ವಾ ಫ್ಲ್ಯಾಟ್ ಆಗಿರೋದ್ರಿಂದ ಸ್ವಲ್ಪ ಏನಾಗ್ತದೆ ಅಲ್ಲಿ ಅಲ್ಲಿ ಸ್ಲೋ ಡೌನ್ ಆಗ್ತದೆ, ಸ್ಪೀಡ್ ಕೂಡ ಸ್ಲೋ ಡೌನ್ ಆಗ್ತದೆ. ಆಮೇಲೆ ಇಂಪ್ಯೂರಿಟಿ ಕೂಡ ಸ್ವಲ್ಪ ಪ್ಯೂರ್ ಆಗ್ತದೆ.
ಓಕೆ
ಓಕೆನಾ?
ಓಕೆ.
ಸರಿ,
ಅಂದ್ರೆ ಇದು ಸಮವಾಗಿ ಹರಿಯೋದಕ್ಕೋಸ್ಕರ ಅಲ್ಲಿ ನೀರು ಸ್ವೀಟ್ ಇರ್ತವೇನು ಸರ್?
ಅರ್ಥ ಆಗಲಿ ಸರ್, ಇನ್ನೊಂದ್ಸರಿ ಹೇಳಿ.
ಅದು ನೀರು ಸಿಹಿಯಾಗಿರ್ತದೆ, ಅಲ್ಲಿ ಶುದ್ಧವಾಗಿರ್ತದೆ ಅಂತ ಹೇಳಿದ್ರಲ್ಲ ಸರ್.
ಯಾವ ನೀರು ಎಲ್ಲಿ?
ಸರ್
ಅದೇ ಬೆಟ್ಟದ ಮೇಲೆ ಅಂತನ ಮೌಂಟ್ ಹರ್ಮೋನ್ ಹತ್ರನ,
ಅರ್ಮೋನ್ ಬೆಟ್ಟದಿಂದ ಹರಿತದ ನೀರು,
ಆ ಹರ್ಮೋನ್ ಪರ್ವತ ಹತ್ರ ನೀರು ಶುದ್ಧವಾಗಿದೆ.
ಅದು ಎದಕ್ಕಂತ ಅಲ್ಲಿ ಮಾತ್ರ ಯಾಕೆ ಶುದ್ಧವಾಗಿದೆ?
ಇವಾಗ ನೀರು ಉತ್ಪತ್ತಿ ಜಾಗ ಸ್ವೀಟ್ ಆಗಿರ್ತಲ್ಲ ಸರ್ ಸಾಮಾನ್ಯವಾಗಿ, ಅದಕ್ಕೆ. ಇವಾಗ ಬೆಟ್ಟ ಗುಡ್ಡಗಳಲ್ಲಿ ನೀರು ಉತ್ಪತ್ತಿ ಆಗೋ ಜಾಗಕ್ಕೆ ಹೋಗಿದ್ದೀರಲ್ಲ, ಅಲ್ಲಿ ನೋಡಿದ್ರೆ ಹೆಂಗಿರ್ತದೆ ನೀರು ಸಾಮಾನ್ಯವಾಗಿ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿ ತುಂಬ ಸಿಹಿಯಾಗಿರ್ತಾರೆ, ಆಮೇಲೆ ನೀಟಾಗಿರ್ತಾರೆ, ಕ್ಲೀನ್ ಆಗಿರ್ತಾರೆ, ಕರೆಕ್ಟ್ ಅಲ್ವಾ? ಆ ರೀತಿನೇ ಅದು 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 ನೀರು ಉತ್ಪತ್ತಿ ಆಗಂತ ಒಂದು ಜಾಗ.
ಗೊತ್ತು.
ಓಕೆನಾ?
ಸರಿ.
ಸರಿ, ಓಕೆ. ಬೇರೆ ಬೇರೆ ಏನು ಪ್ರಶ್ನೆ ಇದೆಯಾ ಲತಾ ಸಿಸ್ಟರ್? ಏನು ಕ್ವೆಶನ್ಸ್ ಇದೆಯಾ?
ಇಲ್ಲ ಪಾಸ್ಟರ್.
ಓಕೆ. ಶ್ವೇತಾ ಸಿಸ್ಟರ್, ಏನೋ ಪ್ರಶ್ನೆ ಇದೆಯಾ?
ಇಲ್ಲ ಇಲ್ಲ
ಓಕೆ. ಪ್ರಸನ್ನ
ಸರ್.
ಬದರ್, ಏನೋ ಪ್ರಶ್ನೆ ಇದೆಯಾ? ಹೇಳಿ ಶಾಂತಾ ಸಿಸ್ಟರ್, ಹೇಳಿ.
ಅದು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡಿದ್ರಿ ಸರ್? ಇನ್ನು ಸ್ಟಾರ್ಟ್
ಇಲ್ಲ
ಮಾಡೋರಿದ್ದಿಲ್ಲ.
ಸರ್, ಸ್ಟಾರ್ಟ್ ಆಗಿದೆ ಆಲ್ರೆಡಿ.
ಹೌದ್ರಿ?
ನಂಬರ್ಗಳು ಕೊಡಿ, ನಾನು ಬೇಕಾದ್ರೆ ಅವನ್ನ ಗ್ರೂಪಿಗೆ ಸೇರಿಸ್ತೀನಿ. ಓಕೆನಾ?
ಸರಿ ಸರ್, ವಾಟ್ಸಪ್ಲ್ಲಿ ಹಾಕ್ತೀನಿ ನೋಡಿ ಸರ್ ಅವ್ರ ನಂಬರ್.
ಹಾಕಿ ಹಾಕಿ ಇಷ್ಟ. ಓಕೆ ಓಕೆ. ಪ್ರಸನ್ನ ಬದರ್, ಏನೇ ಡೌಟ್ಸ್ ಇದೆಯಾ?
ಇಲ್ಲ ಸರ್, ಏನು ಡೌಟ್ ಏನಿಲ್ಲ.
ಓಕೆ. ಪುಟ್ಟಯ್ಯ ಮಾಸ್ಟರ್, ಏನೇ ಕ್ವೆಶನ್ಸ್ ಇದೆಯಾ? ಓಕೆ. ಸರೋಜಸ್ಟ್,
ಏನು ಕಸರ್? ಏನು ಕಸರ್?
ಓಕೆ ಓಕೆ. ಸರೋಜಸ್ಟರ್, ವಿನೋದ್ ಬದರ್, ಓಕೆ ಸರಿ. ಹಂಗಾರೆ ಕರ್ತನಲ್ಲಿ ಪ್ರೀತಿ
ಇಲ್ಲ.
ಅನುಸರಿಸಿದ್ರೆ ಓಕೆ.